ஸ்ரீகுருப்போ நம. ஹரிஹி ஓம். ஜலஜேஷ்டநிபாகாரம் ஜெகதீஷபதாஸ்ரயம் ஜெகதீதரவிக்யாதம் ஜெகந்நாதகுரும் வதே ஹரிகதாமிருதசார. குருகள கருணதிந்த ஆகமிசு கேளுவே பரம பகவத் பக்தரிதனாதரத்து கேளுவதோ. திருண முதலு பிரம்மாந்த ஜீவர தனுகள ತ್ರಯಗಳಲ್ಲಿ ಎರಡು ಪಾಠ ಇದೆ. ತನುಗಳ ತ್ರಯಗಳಲ್ಲಿ ತನುಗಳ ತ್ರಯಗಳಲ್ಲಿ ನಾರಾಯಣನ ಸಾವಿರದ ಐದು ನೂರ ಇಪ್ಪತ್ತು ಮೇಲಾರು ಗಣನೆ ಮಾಡಲ್ಪದು ಬುಧರು ರೂಪವ ಗೃಣಿಯು ಸೂರ್ಯ ಆದಿತ್ಯ ನಾಮಗಳ ಅನುದಿನದಿ ಜಪಿಸುವರಿಗೆ ಈವ ಆರೋಗ್ಯ ಸಂಪದವ. ಇಷ್ಟು ಮಾಡ್ಕೊಂಬಿಡಿ. ಇದು ಹಳೇ ಪಾಠ ಹೇಳ್ತಾ ಇದ್ದೇನೆ. ಇದು ಬಂದು ಕೂಡಲೇ ಪ್ರಶ್ನೆ ಮಾಡದೇನೆ ಬರ್ಕೊಂಡು ಹೋಗ್ಬಿಟ್ರೆ ಆಯ್ತು. ಯಾಕಂದ್ರೆ ಇಂದಲ್ಲಿ ತಪ್ಪಿದೆ, ಬಹಳ ತಪ್ಪಿದೆ. ಅದರಿಂದ ಇಲ್ಲಿ ಹೇಳಿದ್ದೇನೆ ಅದು ಸರಿಯಾಗಿ ಸೆಟ್ ಮಾಡ್ಕೊಂಡು ಬರ್ಕೊಂಡು ಹೋಗ್ಬಿಟ್ರೆ ಆಯ್ತು. ಅಲ್ಲಿ ತನುತ್ರಯಗಳಲ್ಲಿ ಅಂದ್ರೆ ನಿಮಗೆ ತನುಗಳ ತ್ರಯಗಳಲ್ಲಿ ಅಂತ ಕೊಟ್ರು. ಯಾಕೆ ಹಂಗೆ ಕೊಟ್ರು ಏನು ಅದು ನೋಡೋಣ. ತನುತ್ರಯಗಳಲ್ಲಿ ಅಂತ ಕೊಟ್ಟದಾಗೆ ತನುಗಳ ತ್ರಯಗಳಲ್ಲಿ ಒಂದು ಯಾಕೆ ಕಷ್ಟಪಟ್ಟು ಹೇಳಿದ್ರು ಅದು ನೋಡಿದ್ರೆ ಆಯ್ತಲ್ಲ. ತೃಣ ಮೊದಲು ಬ್ರಹ್ಮಾಂತ ಜೀವರ ತನುಗಳ ತ್ರಯಗಳಲ್ಲಿ, ಅಂದರೆ ಬ್ರಹ್ಮದೇವರು ಮೊದಲುಕೊಂಡು ತೃಣ ಜೀವರ ಪರ್ಯಂತ ಎಲ್ಲಾ ಜೀವರ ತನುಗಳ ತ್ರಯಗಳಲ್ಲಿ. ಮೂರು ತನುಗಳು, ಲಿಂಗ ಅನಿರುದ್ಧ ಸ್ಥೂಲ, ಮೂರು ತನುಗಳಲ್ಲಿ. ಅಷ್ಟೇ ಅಲ್ಲದೆ ತನುಗಳ ತ್ರಯಗಳಲ್ಲಿ ಅಂದ್ರೆ ಒಂದೊಂದರಲ್ಲೂ ಇರತಕ್ಕಂಥ ಮೂರು ಮೂರು ಗುಣ ತನುಗಳ ತ್ರಯಗಳು, ಸತ್ವ ರಜ ತಮೋ ಗುಣಗಳು, ಅದರಿಂದ ಕೂಡಿದ್ದ ಮೂರು ತನುಗಳು. ಅದಕ್ಕೆ ಮೂರು ಗುಣಗಳಿಂದ ಕೂಡಿದ ಮೂರು ತನುಗಳಲ್ಲಿ ಅಂದ್ರು. ಅರ್ಥ ಏನು? ನಾಲ್ಕನೇ ತನು ಸ್ವರೂಪದ್ದು ಅಲ್ಲಿ ಮೂರು ಗುಣಗಳಿಲ್ಲ ಅಂತ ಸ್ಪಷ್ಟ ತೋರಲಿಕ್ಕೆ ತನುಗಳ ತ್ರಯಗಳಲ್ಲಿ ಅಂತ ಹೇಳಿ ದಾಸರಾಯರು ಯಾವುದೇ ಒಂದು ಶಬ್ದ ಪ್ರಯೋಗ ಮಾಡಿದ್ರೆ ಅದು ಅಷ್ಟು ಸರಿಯಾಗಿ ಆ ಶಬ್ದನೇ ಹಾಕ್ಬೇಕು, ಬೇರೆ ಗತಿ ಇಲ್ಲ ಅಂತ ನಾ ಮತ್ತು ಅವ್ರ ಕಾಲು ಬೀಳ್ಬೇಕು ಆ ಥರ ಹಾಕಿರ್ತಾರೆ. ನಾರಾಯಣನ ಸಾವಿರದ ಐದು ನೂರ ಇಪ್ಪತ್ತು ಮೇಲಾರು ಇಪ್ಪತ್ತಾರು ಇಷ್ಟು ರೂಪಗಳನ್ನು ಗಣನೆ ಮಾಡ್ಬೋದು. ಎಲ್ಲೆಲ್ಲಿ ಅಂದ್ರೆ ಶಬ್ದಾದಿ ಪಂಚ ವಿಷಯ, ಶಬ್ದ ಸ್ಪರ್ಶ ರೂಪ ರಸಗಂಧಾದಿಗಳಲ್ಲಿ ಆ ತನ್ಮಾತ್ರ, ಇದರಲ್ಲಿ ಲಿಂಗ ದೇಹ ಮತ್ತು ಅನಿರುದ್ಧ ದೇಹ ಮತ್ತು ಸ್ಥೂಲ ದೇಹ, ಇದು ಹೇಗಿದೆ ಅಂದ್ರೆ ಲಿಂಗ ದೇಹವು ಕೂಡ ಮೂರು ಪೊರೆಯಿಂದಿದೆ, ಮೂರು ಆವರಕವಾಗಿದೆ, ಮೂರು ಪೊರೆಗಳಿಂದ ಸತ್ವ ಆವರಣ ರಜೋ ಆವರಕ ತಮೋ ಆವರಕ ಅಂತ ಲಿಂಗ ದೇಹದಲ್ಲಿ. ಅನಿರುದ್ಧ ದೇಹದಲ್ಲಿ ಚಪಾತಿ ಮಾಡ್ತೀರಲ್ಲ ಪೊರೆ ಪೊರೆ ಬರುತ್ತಲ್ಲ ಹಾಗೆ ಒಂದೊಂದು ಹಾಗೆ. ಅದಕ್ಕೆ ತನುಗಳ ತ್ರಯಗಳಲ್ಲಿ ಮೂರು ಮೂರು ಪಟ್ಟಿ ಬಂದಿದೆ, ಮೂರು ಮೂರು ಪೊರೆ ಎಲ್ಲ ಅದರಲ್ಲಿ. ಅದಕ್ಕೆ ಹೇಳ್ತಾರೆ ತನುಗಳ ತ್ರಯಗಳಲ್ಲಿ. ಅದರಲ್ಲೂ ಕೂಡ ಈ ಶಬ್ದಾದಿ ತನ್ಮಾತ್ರಗಳೆಲ್ಲಿರುತ್ತೆ ಅಂದ್ರೆ ತಮೋ ಆವರಣದಲ್ಲಿ ನಿಂತಿರುತ್ತೇವಲ್ಲ, ಸತ್ವ ಆವರಣದಲ್ಲಿ ಜ್ಞಾನೇಂದ್ರಿಯಗಳು, ರಜೋ ಆವರಣದಲ್ಲಿ ಕರ್ಮೇಂದ್ರಿಯಗಳು, ತಮೋ ಆವರಣದಲ್ಲಿ ಪಂಚ ತನ್ಮಾತ್ರ ಅವೆಲ್ಲ ನಿಂತಿರುತ್ತೆ, ಭೂತಗಳು ನಿಂತಿರುತ್ತೆ. ಈ ರೀತಿಯಲ್ಲಿ ಮೂರು ಆವರಣಗಳಲ್ಲಿ ಮೂರು ಮೂರು ಕ್ರಮದಲ್ಲಿ ನಿಂತಿರುತ್ತೆ. ಅಲ್ಲೆಲ್ಲಾ ಕಡೆ ಕೂಡ ತತ್ವಾಭಿಮಾನಿಗಳ ಮೂಲಕ ಸ್ಥೂಲ ಕಾರ್ಯ ಮಾಡಲಿಕ್ಕೆ, ಸ್ಥೂಲ ಕಾರ್ಯ ಅಂದ್ರೆ ಅವರು ಹೊರಗಿನ ಕಾರ್ಯ, ಈ ಕಾರ್ಯ ಮಾಡಲಿಕ್ಕೆ ಎಲ್ಲ ಉನ್ಮುಖ ಚೆನ್ನಾಗಿ ತಯಾರಾಗಿರುತ್ತೆ ತತ್ವಾಭಿಮಾನಿಗಳ ಮೂಲಕ. ಅಲ್ಲಿ ಭಗವದ್ ರೂಪಗಳೆಷ್ಟು ಆ ವಿಶೇಷವಾಗಿ ಹೇಳಿದ್ದಾರೆ. 1526 ರೂಪಗಳು ತುಂಬಾ ಹೇಳಿದ್ರಲ್ಲ ಲಿಸ್ಟು, ಮತ್ತೆ ಈ ಸಂಖ್ಯೆಗಳೇನು ಅಂತ ಮತ್ತೊಂದು ಲಿಸ್ಟ್ ಬಂತಲ್ಲ ಡೌಟ್. ಈ ರೂಪಗಳು ವ್ಯಾಧಿಗಳ ಪರಿಹಾರ ಮಾಡುವ ರೂಪಗಳು. ಅಲ್ಲಲ್ಲಿರುವ ಈ ರೂಪಗಳು ಎಷ್ಟಿವೆ ಅಂದರೆ ಇಷ್ಟು ಸಂಖ್ಯೆಯಿಂದ ಭಗವಂತ ಇದ್ದು ಏನು ಮಾಡ್ತಾ ಇದ್ದಾನೆ, ಗಣನೆ ಮಾಡಿಪದು ಬುಧರು ರೂಪವ ಘೃಣಿ ಸೂರ್ಯ ಆದಿತ್ಯ ನಾಮಗಳ ಅನುದಿನದಿ ಜಪಿಸುವರಿಗೀವ ಆರೋಗ್ಯ ಸಂಪದವ ಅಂದ್ರು. ಹೇಗಿದೆ ಮೇಲ್ನೋಟಕ್ಕೆ ಮಾತು ಬರ್ತಾ ಇದ್ರು ಮನೆಯಲ್ಲಿ ಅರ್ಧವಾಕ್ಯ, ಬಿಸಿಬೇಳೆ ಬಾತ್ ಮಾಡಿದ್ರು, ಅದಕ್ಕೆ ರಾಯಿತ ಮಾಡಿದ್ರು, ನಾವೆಲ್ಲ ಕೂತುವು, ಕಾರಿನಲ್ಲಿ ಪೆಟ್ರೋಲ್ ಇಲ್ಲ, ಎರಡನೇ ಮಾತು ಸಂಬಂಧ ಸಂಬಂಧ ಏನಿದೆ ಊಟಕ್ಕೂ ಇದಕ್ಕೆ ಸಂಬಂಧ, ಎರಡೂ ಸೇರಿ ಒಂದು ವಾಕ್ಯ ಪ್ರಯೋಗ ಮಾಡಿದ್ರು. ತರಕಾರಿ ಹೊಡ್ಕೋಬೇಕಾ ಆಗಿರುತ್ತೆ, ಆಚಾರದ ಮಾತುಗಳು ಅಷ್ಟೇ, ಮಧ್ಯ ಲಿಂಕ್ ಇಟ್ಕೊಂಡ್ರೆ ಸರಿ ಹೋಗ್ತಿಲ್ಲ. ಹಾಗೆ ಗೋವಿಂದ ಎಲ್ಲವೂ ಅಷ್ಟೇ, ಇವರು ಅಷ್ಟೇ. ವಿಜಯದಾಸರಂತೂ ಒಂದು ಶಬ್ದದಲ್ಲಿ ಶಬ್ದಕ್ಕೆ ಹಾರತಾ ಹೋಗ್ತಾ ಇರ್ತಾರೆ, ಕನೆಕ್ಷನೇ ಗೊತ್ತಾಗಲ್ಲ, ಇದೇನ್ರಿ ಹೀಗೆ ಬರ್ದಾರೆ ಸುಳಾದಿ ಅರ್ಥವೇ ಇಲ್ಲ ಅಂತ. ತಾಕತ್ತಿದ್ರೆ ಅರ್ಥ ಆಗತ್ತೆ. ಅದಕ್ಕೆ ಹೇಳ್ತಾರೆ ಈ ರೂಪಗಳು ಅಂತ ಹೇಳಿದ್ರು, ಏನು ತಾನು ಪ್ರಯೋಗಗಳಲ್ಲಿ ಹಾಗೆ ಅಂತ ಹೇಳಿದ್ರು. ಇದಕ್ಕಿದ್ದಂತೆ ಘೃಣಿ ಸೂರ್ಯ ಆದಿತ್ಯ, ಸೂರ್ಯನಲ್ಲಿ ಘೃಣಿ ಆದಿತ್ಯ ಸೂರ್ಯ ಅಂತ ಹೇಳಿ ದೇವರ ನಾಮಗಳನ್ನು ಅನುದಿನ ಜಪಿಸುವವರಿಗೆ ಆರೋಗ್ಯ ಸಂಪದ ಈವ. ಮತ್ತಿದೇನು ಹಿಂದಿನ ಕನೆಕ್ಷನ್ ಏನು ಅಂದ್ರೆ, ಸೂರ್ಯ ಮಂಡಲದಲ್ಲಿ ಭಗವಂತ ಘೃಣಿ ಕರುಣಾಪೂರ್ಣ, ಸೂರ್ಯ ಆದಿತ್ಯ ಅಂತ ಕರೆಸಿಕೊಂಡಿದ್ದು ಆ ನಾಮಗಳನ್ನ ಜಪಿಸುವವರಿಗೆ ಆರೋಗ್ಯ ಸಂಪದವ ಈವ ಅಂದ್ರೆ ಆ ರೂಪಗಳೇನೆ ಇಷ್ಟು ರೂಪಗಳಿಂದ ಮೂರು ಪೊರೆಗಳಲ್ಲಿ ನಿಂತಿವೆ ಆರೋಗ್ಯಪ್ರದ ರೂಪಗಳು, ಅಲ್ಲಿ ಜಪ ಮಾಡಿದ್ರೆ ಇಲ್ಲಿ ಆಕ್ಟಿವೇಟ್ ಆಗ್ತಾ ಹೋಗುತ್ತೆ ಅದು ನೋಡಿ. ಇಲ್ಲದಿದ್ರೆ ಆ ಪಂಕ್ತಿಗೆ ಅರ್ಥವೇ ಇಲ್ಲ, ಅದೇನೋ ಹೇಳಿದ್ರು ಇದೇನೋ ಹೇಳಿದ್ರು ಅದು ಬೇರೆ ಇದು ಬೇರೆ ಎಲ್ಲ ಸೆಟ್ ಹೇಳ್ತಾ ಇದ್ದಾರೆ. ಅಂದ್ರೆ ಈ ರೂಪಗಳೆಂಥವು, ಈ ಮೂರು ಪೊರೆಗಳಲ್ಲಿರ್ತಕ್ಕಂಥ ಮೂರು ದೇಹಗಳಲ್ಲಿರ್ತಕ್ಕಂಥ ರೂಪಗಳು ಬಂಧಕ. ಯಾರಾದರೆ ಭಗವಂತನ ಚಿಂತನೆ ಮಾಡಲ್ಲ, ಅಥವಾ ಯಾರಿಗೆ ಬಂಧನ ಮಾಡಬೇಕು ಇನ್ನಾ ಪಕ್ವ ಆಗಿಲ್ಲ, ಸಜ್ಜನರಾಗಿದ್ದು ಇನ್ನಾ ಪಕ್ವ ಕಾಲ ಬರಲಿಲ್ಲ ಅಂದ್ರೆ ಬಂಧನ ಮಾಡ್ತಾನೇ ಇರ್ತಾನೆ ಆ ಟೈಮ್ ಬರೋ ತನಕ. ಆ ಯಾರಿಗಾದರೆ ಬಂಧನೆ ಮಾಡಬೇಕೋ ಅವರಿಗೆ ಅಲ್ಲಿರುವ ತನ್ನ ರೂಪಗಳ ನೆನಪು ಕೊಡದೆ ಕಟ್ಟಿಯಾಗ್ತಾ ಬರ್ತಾ ಇರುತ್ತೆ ರೂಪಗಳು. ಯಾರಿಗಾದರೆ ಮೋಚನ ಮಾಡಬೇಕೋ, ವ್ಯಾಧಿಗಳ ಪರಿಹಾರ ಮಾಡಬೇಕೋ, ತನ್ನ ರೂಪದ ನೆನಪು ಕೊಟ್ಟು ತಾನೇ ಅದು ಪರಿಹಾರ ಮಾಡುತ್ತಾನೆ. ಈ ರೂಪಗಳು ನೆನೆಯಬೇಕು ಯಾರಿಗೆ ಹೇಳ್ತಾರೆ, ಜಪಿಸುವವರಿಗೆ ಈವ ಆರೋಗ್ಯ ಸಂಪದವ. ಆದ್ದರಿಂದ ಇದು ಬಹಳ ವಿಶೇಷವಾದ್ದು. ಇಂಥ ಈ ರೂಪಗಳೇ ಸರಿಯಾಗಿ ತಿಳ್ಕೋಬೇಕಲ್ಲ, ಅಲ್ಲಿರೋ ರೂಪಗಳ ಸ್ಮರಣೆ ಮಾಡಿದ್ರೆ ಈ ರೂಪಕ್ಕೂ ಈ ಇಷ್ಟು 15,526 ರೂಪಕ್ಕೂ ಅಲ್ಲಿರೋ ರೂಪಕ್ಕೂ ಏನಾದ್ರೂ ಸ್ವಲ್ಪ ಕನೆಕ್ಷನ್ ಇದೆಯಾ ಅಂತ ಹೇಳ್ತಾ ಇದ್ದಾರೆ. ಈ ರೂಪಗಳೆಲ್ಲ ಸೂರ್ಯಮಂಡಲದಲ್ಲಿವೆ, ಈ ರೂಪಗಳೇ ಸೂರ್ಯಮಂಡಲದಲ್ಲಿವೆ. ಅವುಗಳ ಹೆಸರು ಮೂರು ಭಾಗ ಮಾಡಿದರೆ ಘೃಣಿ ಸೂರ್ಯ ಆದಿತ್ಯ ಅಂತ. ಈ ರೂಪಗಳೇ ಸೂರ್ಯಮಂಡಲದಲ್ಲಿವೆ. ಆ ರೂಪಗಳ ಆ ನಾಮಗಳನ್ನು ಉಚ್ಚಾರ ಮಾಡಿದರೆ ನಮ್ಮ ಬಾಯಿಯಿಂದಲೂ ಕೂಡ ಅಷ್ಟೇ ರೂಪಗಳು ಹೊರಡುತ್ತೆ, ಹೊರಟು ಸೂರ್ಯಮಂಡಲಕ್ಕೆ ಸೇರಿ ಅಲ್ಲಿ ಅವರ ಪೂಜೆ ಆಗಿ ಐಕ್ಯ ಆಗಿ ತಿರುಗಿ ನಮ್ಮ ಹೃದಯದಲ್ಲಿ ಸೇರಿ ನಮ್ಮ ಶರೀರದಲ್ಲಿರೋ ಎಲ್ಲಾ ರೂಪಗಳಿಗೆ ಆ ರೂಪಗಳು ಬಂದು ಸೇರಿದರೆ ಆ ರೂಪಗಳು ಅಲ್ಲಿ ಆರೋಗ್ಯವನ್ನ ಕೊಡ್ಲಿಕ್ಕೆ ಶುರು. ಇದು ಮೆಕ್ಯಾನಿಸಂ. ಹೋಗಿ ಬಂದು ಮಾಡು, ನಾವು ಜಪ ಮಾಡೋದು ಇನ್ನು ತಾನಾಗಿ ಬರೋದೇನು ಅಂದ್ರೆ ಈ ತರ ಎಲ್ಲ ಕನೆಕ್ಷನ್ ಇಲ್ಲದೆ ನಮ್ಮ ಸ್ವಾಮಿ ಏನು ಮಾಡಲ್ಲ. ಹೇಳ್ತಾರೆ ದುಡ್ಡಿನಗಲ ಠಾವಿನೊಳಗೆ ದೊಡ್ಡ ಆಕಳ ಕರುವ ಕಟ್ಟಿ ಹಾನೆ, ದಡ್ಡನಲ್ಲ ನಮ್ಮ ಪ್ರಾಣೇಶ ವಿಠಲ ಅಂತಾರೆ. ಆತನ ದಡ್ಡೇನು ಎಲ್ಲ ಚೆನ್ನಾಗಿ ಗೊತ್ತು, ನಮಗಿಂತ ಆತನಿಗೆ ಗೊತ್ತು. ಆ ರೀತಿಯಲ್ಲಿ ಸರ್ವವ್ಯಾಧಿಹರಹ ಅಂತ ಹೇಳ್ತಾ ಇದ್ದಾರೆ ಭಗವಂತ. ಘೃಣಿ ಅಂದ್ರೆ ಏನು, ಕೃಪೋದಧಿ ಕರುಣೆಯ ಸಾಗರ ಅಂತ. ಸೂರ್ಯ ಅಂದ್ರೆ ಜ್ಞಾನಮೇಯ, ಜ್ಞಾನದಿಂದ ತಿಳಿಯಲ್ಪಡುವಂಥವ. ಇನ್ನ ಆದಿತ್ಯ ಅಂದ್ರೆ ಬಂತಲ್ರಿ ಚತುರ್ದಶಿಯಲ್ಲಿ ಎಲ್ಲಾ ಆದಾಯ ಯಾತಿ ಪ್ರಾಣಿಕೃತ ಕರ್ಮಜಾತಂ ಆದಾಯ ಯಾತಿ ತೆಗೆದುಕೊಂಡು ಹೋಗ್ತಾನೆ ಅದನ್ನ ಆದಿತ್ಯ. ಈ ರೀತಿ ಭಗವಂತ ಅಷ್ಟೇ ಅಲ್ಲ ಆದಿತ್ಯ ಮಗನಾದ್ದರಿಂದ ಆದಿತ್ಯ ಅಂದ್ರೆ ದೇವರನ್ನ ಕರೆದು ಅದರಿಂದ ಸರ್ವ ವ್ಯಾಧಿಗಳ ಪರಿಹಾರ ಮಾಡುವಂತಹ ಈ ರೂಪವನ್ನು ಸದಾ ಚಿಂತನೆ ಮಾಡಿ ಎಂಬುದನ್ನ ತಿಳಿಸಿಕೊಡ್ತಾ ಇದ್ದಾರೆ. ಮುಂದೆ ಐದು ನೂರ ಎಪ್ಪತ್ತು ನಾಲ್ಕು ಆಭಿಭೌತಿಕದಲ್ಲಿ ತಿಳಿಯುವುದು ಐದೆರಡು ಶತ ಏಕವಿಂಶತಿ ರೂಪವು ಅಧ್ಯಾತ್ಮ ವೇದಗಳಲ್ಲಿ ಇನ್ನೂರು ಮೂವತ್ತಾದ ಮೇಲೊಂದಧಿಕ ಮೂರ್ತಿಗಳು ಆದರದಲ್ಲಿ ಅಧಿದೈವದೊಳು ಚಿಂತಿಪುದು ಭೂಸುರರು ಇನ್ನ ಹೇಳ್ತಾ ಇದ್ದಾರೆ. ಆದಿ ಭೌತಿಕ, ಆದಿ ದೈವಿಕ, ಆಧ್ಯಾತ್ಮಿಕ ಅಂತ ಹೇಳ್ತಾ ಇದ್ದಾರೆ. ಏನಿದು ಅಂದ್ರೆ ಇಲ್ಲಿ ಹೇಳ್ತಾ ಇದ್ದಾರೆ ಮೂರು ತಾಪಗಳು ನಮಗೆ ಬರುವುದು. ಆದಿ ಭೌತಿಕ, ಆದಿ ದೈವಿಕ, ಆಧ್ಯಾತ್ಮಿಕ. ಆಧ್ಯಾತ್ಮಿಕ ಅಂದ್ರೆ ಒಳಗಿನ ತಾಪತ್ರೆ, ಆತ್ಮ ಒಳಗಿನ ಸಂಬಂಧಪಟ್ಟದ್ದು. ಆದಿ ದೈವಿಕ ಅಂದ್ರೆ ಹೊರಗಿನ ನಾನಾ ರೀತಿಯಾಗಿ ತೊಂದರೆಗಳು, ಉತ್ಪಾತಗಳು, ಕೇದಾರನಾಥ, ಅವು ಎಲ್ಲ ಆದಿ ದೈವಿಕ. ಇನ್ನ ಆದಿ ಭೌತಿಕ ಅಂತ ಹೇಳಿದರೆ ಶರೀರಕ್ಕೆ ಸಂಬಂಧಪಟ್ಟದ್ದು. ಆಧ್ಯಾತ್ಮಿಕ ಅಂದ್ರೆ ಮನಸ್ಸಿಗೆ ಸಂಬಂಧಪಟ್ಟ ನಾನಾ ದುಃಖಗಳು ಎಲ್ಲ ಆಧ್ಯಾತ್ಮಿಕ. ಶರೀರಕ್ಕೆ ಸಂಬಂಧಪಟ್ಟದ್ದು ಆದಿ ಭೌತಿಕ, ನಂತರ ಆದಿ ದೈವಿಕ ಅಂತ. ಇದರಲ್ಲಿ ಭಗವಂತನ ರೂಪಗಳು ಎಷ್ಟು ಚಿಂತನೆ ಮಾಡಬೇಕು ಎಂದು ಹೇಳ್ತಾ ಇದ್ದಾರೆ. ಆದಿ ಭೌತಿಕದಲ್ಲಿ ಐದು ನೂರ ಎಪ್ಪತ್ತು ನಾಲ್ಕು ರೂಪಗಳನ್ನು ತಿಳಿಯಬೇಕು. ಆಧ್ಯಾತ್ಮದಲ್ಲಿ ಐದೆರಡು ಶತ ಏಕವಿಂಶತಿ. ಐದೆರಡು ಶತ ಅಂದ್ರೆ ಐದು ಎರಡು ಶತ, ಐದು ಎಂಟು ಸಾವಿರ, ಐದೆರಡು ಶತ. ಏಕವಿಂಶತಿ ಇಪ್ಪತ್ತೊಂದು. ಡೌಟ್ ಬಂತ? ಐದು ಎರಡು ಶತ, ಐದು ಇಂಟು ಎರಡು ಇಂಟು ಶತ ಹಾಕೊಳ್ರಿ, ಅದಕ್ಕೆ ಇದು ಅಧ್ಯಾತ್ಮದಲ್ಲಿ. ಅಭಿದೈವದಲ್ಲಿ ಇನ್ನೂರ ಮೂವತ್ತಾದ ಮೇಲೊಂದಧಿಕ ಅಂದ್ರೆ ಇನ್ನೂರ ಮೂವತ್ತೊಂದು ಅಂತ ಹೇಳಿದ್ರು. ಈ ರೀತಿಯಲ್ಲಿ ಮೂರು ತಾಪತ್ರಯಗಳು ಅಂದ್ರೆ ಮೂರು ತಾಪಗಳು, ನಾವು ನೋಡಿ ಬಿಡುತ್ತದೆ ಮೂರು ತಾಪತ್ರಯಗಳು ಅಂತ, ಮೂರು ತಾಪಗಳು ಅಥವಾ ತಾಪತ್ರಯಗಳು ಅಂತ ಹೇಳ್ಬೋದು. ಮೂರು ತಾಪತ್ರಯಗಳಿಲ್ಲ ಅಲ್ಲಿ, ಶಬ್ದ ಹಾಗೆ ಬಂದ್ಬಿಡುತ್ತೆ. ಮೂರು ತಾಪಗಳಲ್ಲಿ ಅಥವಾ ತಾಪತ್ರಯಗಳಲ್ಲಿ ಭಗವಂತನ ರೂಪಗಳಿವೆ ಅಂತ ತಿಳಿಯಬೇಕು. ಆ ಮೂರು ತಾಪಗಳಿಗೂ ಬೇರು ಬೇರು ಭೇದ ಇದ್ರೂ ಕೂಡ ಒಳಗಿರೋ ದೇವರಿಗೆ ಭೇದ ಇಲ್ಲ, ಇದು ವಿಶೇಷ ಇದು ತಿಳಿಯಬೇಕು. ಸರ ಆದರದಿ ಚಿಂತನೆ ಮಾಡಬೇಕು. ಯಾಕ್ರಿ ಎಲ್ಲಿ ದೇವ್ರು ಹೇಗಿದ್ರೆ ನಮ್ಗೆ ಏನು ಅಂದ್ರೆ ಆಧ್ಯಾತ್ಮ, ಆದಿ ಭೌತಿಕ, ಆದಿ ದೈವಿಕ ಮೂರು ರೀತಿಯ ತಾಪಗಳು ಯಾಕೆ ಕೊಡ್ತಾನೆ ಭಗವಂತ ಅಂದ್ರೆ ನಮ್ಮ ಕರ್ಮಾಂಶ. ಅದರ ಗುರಿ ದೇವರ ಮರು ನೋಡಿ, ಟಾರ್ಗೆಟ್ ಎಲ್ಲಿದೆ ಅಂತ ನೋಡ್ಬೇಕಷ್ಟೇ. ನಾವು ಗುರಿ ನೋಡಲ್ಲ, ಸುಮ್ಮನೆ ಹೊರಗೆಲ್ಲ ಓಡಾಡ್ತಾ ಇರ್ತೀವಿ. ಗುರಿ ಎಲ್ಲಿದೆ ಅಂದ್ರೆ ದೇವರ ಮರವು. ದೇವರ ಮರುವಿನ ಗುರಿ ಎಲ್ಲಿದೆ ಅಂದ್ರೆ ಲಿಂಗದೇಹ ದಪ್ಪಕ್ಕಾಗೋದರಲ್ಲಿದೆ. ದೇವರಲ್ಲಿ ಗುರಿ ಇಟ್ಟರೆ ಲಿಂಗದೇಹ ಬಡಕಲಾಗುತ್ತೆ. ಇಷ್ಟು ಬದುಕಿ ನಾನಾ ಕೋಟಿ ಕೋಟಿ ಜನ್ಮಗಳಲ್ಲಿ ಬದುಕಿ ಸಾಧನೆ ಮಾಡಿದ್ದೇನಯ್ಯ, ಏನ್ ಸಾಧನೆ ಮಾಡಿದ್ದೀಯ ಅಂದ್ರೆ ಆ ಜಪ ಮಾಡಿದೆ ಈ ತಪ ಮಾಡಿದೆ ಅಂದ್ರೆ ಅಡ್ಜಸ್ಟ್ ಪಕ್ಕಕ್ಕೆ ಹಾಕು ಅಂತ ಹೇಳ್ತಾರೆ. ಇನ್ಯಾವಿಗೆ ಗೊತ್ತಾಗಿಲ್ಲ, ಮಾಡೋ ಕೆಲಸ ಹೇಳ್ತಾ ಇದ್ದಾನೆ, ಕೆಲಸದಿಂದ ಏನಾಗ್ಬೇಕು ಗೊತ್ತಾಗಿಲ್ಲ ಇವನಿಗೆ ಅಂತ ಪಕ್ಕಕ್ಕೆ ಇಡ್ತಾರೆ. ಸರಿ 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 ಅಂತ ಹೇಳ್ತಾ ಇರ್ತಾರೆ. ಯಾರಿಗೆ ನಿನ್ನ ಸಾಧನೆಯ ಗುರಿ ಏನಿದು ಅಂತ ಹೇಳಿದ್ರೆ ಲಿಂಗ ದೇಹ ಬಡಕಲು ಮಾಡೋದು ಅಂತ ಬಂತ, ಎಸ್ ಒಣಕ್ ಹೋಗು ಅಂತ ಹೇಳ್ತಾರೆ. ಆ ಥರ ಟಿಕೆಟ್ ಕೊಟ್ಟು ಕಳಿಸ್ತಾರೆ. ಲಿಂಗ ದೇಹ ಬಡಕಲು ಮಾಡೋದೇ ಸಾಧನೆ, ಆ ಲಿಂಗದೇಹ ಬಡಕಲು ಮಾಡೋದೇ ಸಾಧನೆ. ಅದಕ್ಕೆ ಸಾಧನೆ ಯಾವುದು ಅಂದ್ರೆ ದೇವರ ಸ್ಮರಣೆ. ಯಾವ ದೇವರ ಸ್ಮರಣೆ? ಲಿಂಗದೇಹದಲ್ಲಿ, ಅನಿರುದ್ಧ ದೇಹದಲ್ಲಿ, ಸ್ಥೂಲ ದೇಹದಲ್ಲಿ ಇರುವಂತ ದೇವರ ರೂಪಗಳ ಸ್ಮರಣೆ ಮಾಡಿದ್ರೆ ಎಲ್ಲಾ ದೇಹಗಳು ಬಡಕಲಾಗ್ತಾ ಬರುತ್ತದೆ. ಅದೇ ಸಾಧನೆ. ಅದು ಬರಲಿಕ್ಕಾಗಿ ನಾನಾ ನಿಮ್ಮ ವಾಯನ ಉಪಾಯನ ಬತ್ತಿ ಅದು ಇದು ಎಲ್ಲ ಸೇರಿ ಅದು ಬರಲಿಕ್ಕೆ, ಅದು ಬರಲ್ಲ ನೋಡಿ, ಗುರಿಯೇ ಗೊತ್ತಿರಲ್ಲ. ದೇವರ ನೆನಪಿಗಾಗಿ ಸಾಧನ, ದೇವರ ನೆನಪು ನಾನಾ ದೇಹಗಳ ಧ್ವಂಸ ಅಂತ ಹೇಳಿ ಬಡಕಲು ಮಾಡೋದು. ಅದರಿಂದ ನಮಗೆ ಅಪರೋಕ್ಷ ಜ್ಞಾನ ಆಗಿ ವಿಶೇಷವಾಗಿ ಭಗವಂತನ ದರ್ಶನ ಆಗುತ್ತೆ. ಅಲ್ಲಿಗೆ ಗುರಿ ಇದೆ ಅಲ್ಲ. ಇವಾಗಿಂದ ಆ ಗುರಿ ಇಟ್ಕೊಂಡು ನಾವೇನ್ ಮಾಡ್ತೀವಿ ಅಂದ್ರೆ, ಅಲ್ಲಿ ಗುರಿ ಇಟ್ಟುಕೊಂಡೆ ಸಾಧನೆ ಮಾಡಿದ್ರೆ ವಿಶೇಷ ಫಲ. ಗುರಿ ಗೊತ್ತಿಲ್ಲದೆ ಸಾಧನೆ ಮಾಡಿದ್ರೆ ಫಲವೂ ಬಹಳ ಚೂರು ಬರ್ತಾ ಇರುತ್ತೆ. ಅದನ್ನೇ ತಿಳಿಸಿಕೊಡ್ತಾ ಇದ್ದಾರೆ. ಈ ಮೂರು ತಾಪಗಳಲ್ಲಿರುವ ಭಗವದ್ ರೂಪಗಳನ್ನ, ಅಥವಾ ಮೂರು ತಾಪಗಳನ್ನ ಕೊಡುವ ಈ ಭಗವದ್ ರೂಪಗಳನ್ನ ಯಾರು ನೆನೆಯುತ್ತಾರೆ ಅಂಥವರಿಗೆ ಮೂರು ತಾಪಗಳು ಬರುತ್ತೆ. ಮೂರು ತಾಪಗಳು ಬಂದೇ ಬರುತ್ತೆ. ಆದರೆ ಅದರ ಗುರಿ ಸರಿಯಾಗಿರಲ್ಲ. ಅಂದ್ರೆ ಅದರ ಗುರು ದೇವರ ಮರುವಲ್ಲ ಇರಲ್ಲ, ದೇವರ ನೆನಪಿನಲ್ಲೇ ಹೋಗ್ತಾ ಇರ್ತಾರೆ, ರಿವರ್ಸ್ ಆಗ್ಬಿಡುತ್ತೆ. ಈ ಭಗವತ್ ರೂಪಗಳ ಸ್ಮರಣೆ ಮಾಡಿದರೆ ತಾಪಗಳೇನು ಕಡಿಮೆ ಮಾಡಲ್ಲ. ಯಾಕೆ? ನಾವು ಉಂಡದ್ದು ಚೆನ್ನಾಗಿ ಸಂತೋಷವಾಗಿ ಮಾಡಿರ್ತೀವಲ್ಲ ಪಾಪಕರ್ಮಗಳು, ಮತ್ತೆ ಯಾರಿಗೆ ಕಟ್ಟಬೇಕದು? ದೇವರಿಗೆ ಹೋಗಬೇಕಾ? ನಮಗೆ ಕಟ್ತಾನೆ, ನಮಗೆ ಕಟ್ಟಿ ಆ ಪಡೋ ಕಾಲಕ್ಕೆ ದೇವರನ್ನ ಮರಿತೀವಲ್ಲ, ಅದೊಂದು ತೆಗೆದುಬಿಟ್ಟು ತನ್ನ ನೆನಪು ಕೊಡ್ತಾನೆ. ಸಾಕಯ್ಯ, ಇನ್ನೇನಾಯ್ತಂತೆ, ಏನು ಬಂದ್ರೂ ಬರಲಿ, ನಿನ್ನ ನೆನಪು ಬಂದದ್ದೆಲ್ಲ ಬರಲಿ, ಅದು ಬೇಕಾ? ಈ ರೂಪಗಳು ಸ್ಮರಣೆ ಮಾಡಿ. ಆಧ್ಯಾತ್ಮಿಕ, ಆದಿಭೌತಿಕ, ಆದಿದೈವಿಕ ತಾಪಗಳನ್ನ ಕೊಡತಕ್ಕಂಥ ಭಗವದ್ ರೂಪ ಸ್ಮರಣೆ ಮಾಡಿದರೆ ಆ ತಾಪಗಳು ಬಂದರೂ ಕೂಡ ದೇವರ ಸ್ಮರಣೆ ಸದಾ ಇರುತ್ತೆ. ಇದು ವಿಶೇಷ. ನಂತರ ಸುರುಚಿ ಶಾರ್ವಧಿಕರ ನೆನೆಸಿ ಸಂಕರ್ಷಣ ಪ್ರದ್ಯುಮ್ನ ಶಶಿಭಾಸ್ಕರದೊಳಗೆ 60+300 ರೂಪದಲ್ಲಿ ಕರಸಿಕೊಂಬನು ಅಹತ್ ಸಂವತ್ಸರ ನೆನಿಪ ಸುವಿಶಿಷ್ಟ ನಾಮದಿ ಅರಿತವರಿಗೆ ಆರೋಗ್ಯ ಭಾಗ್ಯವ ನೀವ ಆನಂದಮಯ. ಅಂದ್ರೆ ಹೇಳ್ತಾ ಇದ್ದಾರೆ, ಸುರುಚಿ ಶಾರ್ವರೀಕರ. ಸುರುಚಿ ಅಂದ್ರೆ ಋತು ಅಂದ್ರೆ ಕಾಂತಿ, ಋತು ಅಂದ್ರೆ ಕಾಂತಿ. ಒಳ್ಳೆ ಕಾಂತಿ ಇರುವಂತವನಾದ್ದರಿಂದ ದೇವರಿಗೆ ಸುರುಚಿ. ಆ ರೂಪದಿಂದ ಏನಿದ್ದಾನೆ? ಸೂರ್ಯನಲ್ಲಿದ್ದಾನೆ. ಇನ್ನ ಶಾರ್ವರೀಕರ, ಶಾರ್ವರೀಕರ ಅಂದ್ರೆ ಶಾರ್ವರಿಯಿಂದ ರಾತ್ರಿ, ಅದನ್ನ ಕರ ಮಾಡುವಂತವ ಯಾರು? ಚಂದ್ರ. ಆ ಶಾರ್ವರೀಕರ ಅಂತ ತಾನು ಭಗವಂತ. ಪ್ರದ್ಯುಮ್ನ ಸಂಕರ್ಷಣ, ಈ ಎರಡೂ ರೂಪಗಳಿಂದ ಭಗವಂತ ತಾನು ಸೂರ್ಯ ಚಂದ್ರರಲ್ಲಿದ್ದುಕೊಂಡು ಭಗವಂತ ಏನು ಮಾಡುತ್ತಾನೆ ಅಂದ್ರೆ, 60+300 ರೂಪದಲ್ಲಿ, 360 ರೂಪದಿಂದ, ಒಂದು ವರ್ಷದಲ್ಲಿ ಎಷ್ಟು ದಿನಗಳು? 360 ರೂಪಗಳಿಂದ ಕರಸಿಕೊಂಬನು ಅಹ ಸಂವತ್ಸರ ನೆನಪ, ಹಗಲು ಮತ್ತು ಸಂವತ್ಸರ ಅಂತ ಕರೆಸಿಕೊಂಡು ಭಗವಂತ ಏನು ಮಾಡುತ್ತಾನೆ? ಸುವಿಶಿಷ್ಟ ನಾಮದಿ, ಈ ವಿಶೇಷವಾದ ನಾಮ ಅಹಸ್ಸು ಅಂತ ಸಂವತ್ಸರ ಅಥವಲ್ಲ, ಹಗಲನ್ನ ಹಗಲು ಚೆನ್ನಾಗಿ ಪ್ರಕಾಶ ಆಗಲಿಕ್ಕೆ ಕಾರಣ ಆದ್ದರಿಂದ ಭಗವಂತನಿಗೆ ಅಹ ಸಂವತ್ಸರ ಅಂತ ಹೆಸರು. ಈ ರೀತಿಯಲ್ಲಿ ಭಗವಂತ ತಾನು ಅಲ್ಲಿದ್ದುಕೊಂಡು ಹೇಳ್ತಾರೆ, ಸಮ್ಯಕ್ ಅನ್ನಹ ಪ್ರವರ್ತಕತ್ವಾತ್ ಅಹ ಸಂವರ್ತಕ ಅಂತ ಹೇಳಿ. ಅಂದರೆ ವಿಶೇಷವಾಗಿ ಹಗಲನ್ನ ಪ್ರವರ್ತನೆ ಮಾಡ್ತಾ ಇರ್ತಾನಾದ್ದರಿಂದ ದೇವರಿಗೆ ಅಹ ಸಂವತ್ಸರ ಅಂತ ಹೇಳ್ತಾ ಇದ್ದಾರೆ. ಇಂಥ ನಾಮಗಳನ್ನ ನಾಮಗಳಿಂದ ದೇವ ಕರೆಸಿಕೊಳ್ತಾನೆ. ಅಷ್ಟೇ ಅಲ್ಲ, ಆ ರೀತಿ ಯಾರು ತಿಳ್ಕೊಂಡಿರ್ತಾರೋ ಭಗವಂತ ಸೂರ್ಯ ಚಂದ್ರರಲ್ಲಿ ನಿಂತುಕೊಂಡು ತಾನೇ ಸುರುಚಿ ಶಾರ್ವರೀಕರ ಅಂತ ಕರೆಸಿಕೊಂಡು ಸಂಕರ್ಷಣ ಪ್ರದ್ಯುಮ್ನ ಎರಡು ರೂಪದಿಂದ ಹಗಲಿನಲ್ಲಿ ಸಂವತ್ಸರದಲ್ಲಿ ತಾನೇ ನಿಂತಿದ್ದಾನೆ ಅಂತ ಯಾರು ಕರೀತಾರೋ ಅವನ ಹೆಸರು ಅಹ ಸಂವತ್ಸರ ಅಂತ ಯಾರು ತಿಳಿತಾರೋ, ನಿತ್ಯವೂ ಸ್ಮರಣೆ ಮಾಡುತ್ತಾರೋ ಅವರಿಗೆ ಈವ ಆರೋಗ್ಯ ಭಾಗ್ಯವ ಆನಂದಮಯ, ಆನಂದವನ್ನು ಕೊಡುತ್ತಾನೆ. ದೇಹಾರೋಗ್ಯ ಸಂಪತ್ತ ಅಂತ ವಿಶೇಷವಾದ ಐಶ್ವರ್ಯವನ್ನ ಕೊಡುತ್ತಾನೆ. ಮೂರು ತಾಪಗಳನ್ನು ಪಡೆಯುತ್ತಾನೆ. ಹಾಗಾದ್ರೆ ಯಾರು ಸ್ಮರಣೆ ಮಾಡಬೇಕು? ಸೂರ್ಯನಲ್ಲಿ ಸುರುಚಿ, ಚಂದ್ರನಲ್ಲಿ ಸಾರ್ವರೀಕರ. ಸುರುಚಿ ಅಂದ್ರೆ ಸಂಕರ್ಷಣ, ಸಾರ್ವರೀಕರ ಅಂದ್ರೆ ಪ್ರತ್ಯುಮ್ನ. ಈ ಎರಡು ರೂಪಗಳಿಂದ ಇದ್ದುಕೊಂಡು ಇಡೀ ಹಗಲು ರಾತ್ರಿಗಳನ್ನ ಮಾಡುತ್ತಾನೆ. ಅದರಲ್ಲಿ ಹಗಲನ್ನ ಪೂರ್ಣವಾಗಿ ಮಾಡಿ ರಾತ್ರಿಯಿಂದ ಹೊಡೆತ ಇಲ್ಲದೆ ಮಾಡುತ್ತಾನಾದ್ದರಿಂದ ದೇವರಿಗೆ ಅಹಸ್ಸಂವತ್ಸರ ಅಂತ ಹೆಸರು. ಅಂಥ ನಾಮವನ್ನ ಯಾರು ನಿತ್ಯವೂ ನೆನೆಯುತ್ತಾರೋ ಅವರಿಗೆ ಅಜ್ಞಾನದ ಹೊಡೆತ ಇಲ್ಲ, ಕತ್ತಲಿನ ಹೊಡೆತ ಇಲ್ಲ, ಆನಂದ ಬರುತ್ತೆ. ಅಷ್ಟೇ ಅಲ್ಲ, ಮೂರು ತಾಪಗಳು ನಾಶ ಆಗಿಬಿಡುತ್ತೆ ಎಂಬುದನ್ನ ತಿಳಿಸಿಕೊಡ್ತಾ ಇದ್ದಾರೆ. ಏನ್ ಮಾಡ್ಬೇಕಾಗಾದ್ರೆ ಅದು ಹೇಗ್ ಮಾಡ್ಬೇಕು ಅಂತ ನಂಗೆ ಗೊತ್ತಾಗಿಲ್ಲ. ದಿನ ಅದು ಸ್ಮರಣೆ ಹೇಗ್ ಮಾಡ್ಬೇಕು? ಇಷ್ಟು ಹೇಳಿದ್ರಲ್ಲ, ಎಷ್ಟೇ ಅದು ಸಂಧಿ? ಇದು ಏಳು ಸಂಧಿ ಆಯ್ತು. ಏಳು ಸಂಧಿಯಲ್ಲಿ ಒಂದೊಂದರಲ್ಲಿ ಒಂದೊಂದು ಪದ್ಯದಲ್ಲಿ ಒಂದೊಂದು ಕೊಡ್ತಾ ಹೋಗ್ತಾ ಇದ್ದಾರೆ. ಕಂಪಲ್ಸರಿ ಮಾಡ್ಲೇಬೇಕು, ಒಂದೊಂದು 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 ಮಾಡ್ತಾ ಹೋಗ್ಬೇಕು. ಸುಮ್ಮನೆ ಪಾರಾಯಣ ಮಾಡೋದಲ್ಲ. ಅವೇನು ಸೂರ್ಯನಲ್ಲಿ ಸುರುಚಿ, ಸಾರ್ವರೀಕರ, ಸಂಕರ್ಷಣ, ಪದ್ಯುಮ್ನ, ಪಾನಿ ನಮಸ್ಕಾರ, ನಂತರ ಅಹಸ್ಸಂವತ್ಸರ ನಾಮಕನಾಗಿದೆಯಾ, 360 ದಿವಸಗಳಲ್ಲಿ ನಿನಗೆ ನಮಸ್ಕಾರ ಅಂತ ನಮಸ್ಕಾರ ಸಲ್ಲಿಸಬೇಕು. ಅದನ್ನುಸಂಧಾನ ಸುಮ್ಮನೆ ಸುರುಚಿ ಸಾರ್ವರೀಕರ ಹೇಳ್ಕೊಂಡು ಹೋಗೋದಲ್ಲ. ಈಗ ಅನುಸಂಧಾನ ಮಾಡಬೇಕು. ಈಗ ಅನುಸಂಧಾನ ಮಾಡಬೇಕಂದ್ರೆ ಇಡೀ ಹರಿಕಥಾಮೃತ ಸಾರ ಇಲ್ಲ, ಅನುಸಂಧಾನ ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕು? ಅಲ್ಲ, ಸ್ಟೆಪ್ ಹೇಳಿ. ನಂಗೆ ಗೊತ್ತಾಗಿಲ್ಲ, ಯಾಕಂದ್ರೆ ಸುಮ್ಮನೆ ಟೀಚಿಂಗ್ ಅಲ್ಲ, ಲ್ಯಾಬ್ ಎಕ್ಸ್ಪೀರಿಯನ್ಸ್ ಬೇಕಲ್ಲ, ವರ್ಕ್ಶಾಪ್. ಲಿಸ್ಟ್ ಬರ್ಕೊಂತೀರಾ ತಲೆ ಕೆಟ್ಟ ಹೋಗುತ್ತೆ. ಆ ಪುಸ್ತಕ ಇಲ್ಲ, ಲಿಸ್ಟ್ ಇಲ್ಲ ಅಂದ್ರೆ ಚಿಂತನೆ ಮಾಡ್ಲಿಕ್ಕೆ ಆಗಲ್ಲ. ಏ ಇದೊಂದಲ್ಲ, ಮಿಕ್ಕದಲ್ಲಿ ತುಂಬಾ ಕೂತೀವಲ್ಲ. ಅಲ್ಲ, ಏನು ಮಾಡಿದ್ರೆ ಇವೆಲ್ಲ ನಿತ್ಯವೂ ಕೂಡ ಅನುಸಂಧಾನಕ್ಕೆ ಬರುತ್ತೆ ಅದು ನನಗೆ. ಯಾಕಂದ್ರೆ ಬರೀ ಪಾರಾಯಣ ಮಾಡೋದ್ರಲ್ಲಾಗ್ಲಿ, ಪಾಠ ಕೇಳಿ ಬಿಡೋದ್ರಲ್ಲೇ ತಾತ್ಪರ್ಯ ಬೇಡ. ನೀವೆಲ್ಲ ತಯಾರಾಗಿದ್ದೀರಾ? ಮತ್ತೆ ಸುಳಾದಿ ಮಾಡ್ತಾ ಇದ್ದೀರಾ? ಚೂರು ನಿಧಾನಕ್ಕೆ ತಲೆ ಹೋಗ್ತಾ ಇದೆ, ಆಗ್ತಿಲ್ಲ. ಆಗ್ತಾ ಇದೆಯಾ? ಅರೆ ಚತುರ್ದಶಿ, ಇಲ್ಲ ಹೇಳ್ತೇನೆ. ಚೋಡಶಿ, ಓವಿಲ್ಲ. ಏನಮ್ಮ ಬಿಟ್ಬಿಟ್ರೆ ಹೇಗೆ, ನಿಮ್ಮ ನಂಬಿಕೆ ಇಟ್ಬಿಡಿದ್ನಲ್ಲ. ಯಾಕಮ್ಮ ಅನುಸಂಧಾನ ಮಾಡ್ಲಿಕ್ಕೆ ಏನಂತೆ? ಅಲ್ಲ, ಇದ್ದರೂ ಚಿಂತನೆ ಮಾಡ್ಲಿಕ್ಕೆ ಏನಂತೆ? ಪ್ರಾಕ್ಟಿಕಲ್ ಅಪ್ಲಿಕೇಶನ್ ಅಂದ್ರೆ ಏನು ಹುಡ್ಬೇಕಾಗಿಲ್ಲ. ಇದು ತಾನು ಇಲ್ಲಿದ್ದಾನೆ, ಇಲ್ಲಿದ್ದಾನೆ, ಹೀಗಿದ್ದಾನೆ, ನಮಸ್ಕಾರ ಸ್ವಾಮಿ ಅಂದ್ರೆ ಆಯ್ತಲ್ಲ, ಅದೇ ಅಪ್ಲಿಕೇಶನ್ ಅಲ್ಲ. ಇನ್ನು ನಡೆಸಕ್ಕೇನಿದೆ ಮಾಡ್ಬೋದಲ್ಲ, ಮಾಡ್ತಾ ಇಲ್ವಾ? ಆದರ್ಶ ಶಾರ್ಟ್ ಮಾಡಬೇಡ, ಅದು ನಾ ಮಾಡಿದ್ದೇ ಶಾರ್ಟ್. ಅದನ್ನ ಶಾರ್ಟ್ ಭೀಮ ಸಂಸ್ಥಾಪನ ನಾ ಮಾಡಿದ್ದೇ ಶಾರ್ಟ್, ಮತ್ತೆ ಅದನ್ನ ಶಾರ್ಟ್ ಮಾಡಬೇಡ. ಸರಿ, ಇಷ್ಟೆಲ್ಲ ಬೆಳಿಗ್ಗೆ ನೀವು 4 ಗಂಟೆಗೆ ಎದ್ದೇ ಆಗುತ್ತೆ.
ಸ್ವಪ್ನ ಸುಷುಪ್ತ ಜಾಗದಲ್ಲಿ ಪರಮಾತ್ಮ ನಿರ್ಣಯಿಸಿಲ್ಲ ಮಾಡುತ್ತಾ ಇದೆಯಾ?
ಅಷ್ಟೇ ಅರ್ಥ, ಅಷ್ಟೇ. ಹಾಗೆ ಮಾಡೋದಿದ್ರೆ ಎಲ್ಲಾ ಕಡೆ ನೀನೇ ಇದ್ದು ಎಲ್ಲ ಮಾಡ್ತಾ ಇದೆಯಲ್ಲ, ಒಂದೇ ಮಾಡ್ಕೊಂಡಿಲ್ಲ. ಶಾರ್ಟ್ ಕಟ್ ಮಾಡಬೇಡಿ, ನಮ್ಮನ ಶಾರ್ಟ್ ಕಟ್ ಮಾಡ್ತಾನಾತ. ಆತ ಅಷ್ಟೇ ಕತ್ರೆ ಇಟ್ಕೊಂಡಿರ್ತಾನೆ, ಆತ ಬಹಳ ಇಂಟೆಲಿಜೆಂಟ್. ನಾವು ಎಷ್ಟು ಗೋಂಬೇರಿಗಳು, ಆತ ಅಷ್ಟೇ ಇಂಟೆಲಿಜೆಂಟ್ ಕಟ್ ಮಾಡ್ತಾನೆ. ಮಿಕ್ಕದ್ದು ಕಟ್ ಮಾಡಿ, ಮಿಕ್ಕ ಪಾರಾಯಣ ಪುಸ್ತಕಗಳು ಪಕ್ಕಕ್ಕಿಡಿ, ಇದು ಮುಖ್ಯ. ಅದಲ್ಲ, ಇದಿಟ್ಟುಕೊಳ್ಳಿ, 4 ಗಂಟೆಗೆ ಹೇಳಿ, 4 ಗಂಟೆಗೆ ಎದ್ದು ಚಿಂತನೆ ಮಾಡಿ. ಮೊದಲು ಒಂದು ಕೆಲಸ ಮಾಡಿ, ಸ್ನಾನ ಮಾಡಿದ್ರ ಮತ್ತು ಗಡಿಬಿಡಿ ಶುರು, ಗಡಿಬಿಡಿ ಶುರು. ಅದು 3 ಗಂಟೆಗೆ ಮಾಡಿದ್ರು ಮತ್ತು ಗಡಿಬಿಡಿ ಶುರು ಬೇಡ. ಒಂದ್ ದಿವಸ ತುಳಸಿಗೆ ನೀರು ಹಾಕ್ತೀರಾ? ಹಾಕಿದ್ಕೊಳ್ಳಿ, ಒಂದು ತಂಬಿ ತುಂಬ ಹಾಕ್ತೀರಾ? ನೀರು ಹರಿದು ಹೋಗುತ್ತಾ? ಆ ಹರಿದೋಗ ನೀರು ಚಿಕ್ಕ ಬಟ್ಲಾಗ ಇಟ್ಕೋಬಹುದಾ? ಅದ ಇಟ್ಕೊಂಡಿರಿ. ಮಾರನೇ ದಿನ ಬೆಳಿಗ್ಗೆ ಮುಖ ತೊಳ್ಕೊಂಡು ಎಲ್ಲ ಆದ್ಮೇಲೆ ತಲೆಯನ್ನು ಪ್ರೋಕ್ಷಣೆ ಮಾಡಿಕೊಳ್ಳಿ. ಅದೇ ನಿರ್ಸ್ಪಕ್ಷಣೆ ಮಾಡಿಕೊಳ್ಳಿ. ಒಂದು ಸ್ನಾನ ಹೋಗಿತ್ತು, ಆದ ಕೂಡಲೇ ಕೂತ್ಕೊಳ್ಳಿ. ಕೂತ್ಕೊಂಡು ಮಕಸುಳಾದಿ ಷೋಡಶಿ ಚತುರ್ದಶಿ ಚಿಂತನೆ ಮಾಡಿದಕೊಳ್ಳಿ ನಿಮ್ಮವರೆಲ್ಲ ಹೇಳ್ತಾರೆ. ನಿಮ್ಮವ್ರು ಎದ್ದುಕೊಳ್ಳಿ ಮುಗಿದೋಗುತ್ತೆ. ಆದ ಕಾರಣ ಹೇಳಲಿಕ್ಕೆ ಮೊದಲಿಗೆ ಮುಗಿಸ್ಬೇಕು ಇದನ್ನ. ಇದು ಮುಗಿಸಿದ ಮೇಲೆ ಮತ್ತೂ ಹರಿಕಥಾಮೃತ ಸಾರ ಎಲ್ಲಿ ಸ್ವಾಮಿ ನಮಗೆ ಅವರೆಲ್ಲ ಮತ್ತೆ ಎದ್ದು ಹರಿಕಥಾಮೃತ ಸಾರ ಇರಲ್ಲ ಅಂದ್ರೆ ಅಲ್ಲೇ ಟೆಕ್ನಿಕ್ ಹೇಳಿಕೊಡ್ತಾ ಇದ್ದೇನೆ. ಏನದು ಅಂದ್ರೆ ಅರಡಿ ಅಲ್ಲಿ ನಮ್ಮ ಗಿರಿನಗರ ಭಾಗವತಾಶ್ರಮವನ್ನು ಹೇಳಿದ್ದೆ, ಶುರು ಮಾಡಿದ್ದಾರೆ ಆ ಭಜನಾ ಮಂಡಳಿ ಅವರು ಎಲ್ಲ ಸೇರ್ಕೊಂಡು ಮಾಡ್ತಾ ಇದ್ದಾರೆ. ಈ ಹೊತ್ತಿಗೆ 5 ಸಂಧಿ ಪಾಪ ಬಾಯ್ಪಾಠ ಮಾಡಿದ್ದಾರೆ ಅಂತೆಲ್ಲ. ಒಟ್ಟಾರೆ ಈ ವರ್ಷದಲ್ಲಿ 32 ಸಂಧಿ ಬಾಯ್ಪಾಠ ಮಾಡಿ ಒಂದೊಂದು ದಿವಸ 32 ಸಂಧಿ ಪಾರಾಯಣ ಮಾಡಿ ತೋರಿಸ್ಬೇಕು ಅಂತ ಅವರು ದೀಕ್ಷೆಯಿಂದ ಹೊರಟಿದ್ದಾರೆ. ನೀವೆಲ್ಲ ಹಾಗೆ ಶುರು ಮಾಡಬೇಕು. ಏನದು ಹೆಚ್ಚಿಲ್ಲಪ್ಪ, 32 ಬಾಯ್ಪಾಠ ಮಾಡಿಕೊಂಡ್ರೆ ಆ ಟೈಮ್ ಎಷ್ಟು ಹಿಡಿಯುತ್ತೆ ಪಾರಾಯಣ ಮಾಡಲಿಕ್ಕೆ? ಅಂದ್ರೆ ಬರೀ ಸರ 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 ಓದ್ಕೊಂಡು ಹೋಗ್ಲಿಕ್ಕೆ 2.5 ಗಂಟೆ ಸಹ 3 ಗಂಟೆ ಸಹ 3 ಗಂಟೆಕ್ಕೆ ಬೇಕದಕ್ಕೆ. ನಾನು ಹಾಗೆ ಟೈಮ್ ಕೊಡ್ತಾ ಇಲ್ಲ. ನೀವು ಬೆಳಿಗ್ಗೆ ಎದ್ದ ಕೂಡಲೇ ನಿಮ್ಮ ಮಿಕ್ಕ ಕೆಲಸಗಳು ಶುರು ಮಾಡಲಿಕ್ಕೆ ಮೊದಲು 1.5 ಅವರ್ ಇಟ್ಕೊಳ್ತೀರಾ? ಆ 1.5 ಅವರ್ ಬೆಳಿಗ್ಗೆ ಎದ್ದು ಪ್ರಶಾಂತವಾಗಿ ಷೋಡಶಿ ಚತುರ್ದಶಿ ಮಕಸುಳಾರಿ ಚಿಂತನೆ ಮಾಡಿ ಮುಗಿಸ್ಬೇಡಿ. ಶಾಂತವಾಗಿ ದೇವರನ್ನ ಎಲ್ಲಿದ್ದಾನೆ ಎಲ್ಲಿದ್ದಾನೆ ಸ್ಮರಣೆ ಮಾಡಿ ಓದ್ತಾ ಹೋಗ್ರಿ. ಓದ್ತಾ ಅದೇನು ಬಯಪಾಠನೆ ಮಾಡಿರಲ್ಲ, ಅದನ್ನು ಓದ್ತಾ ಹೋಗೋದು. ಓದೋ ಕಾಲಕ್ಕೆ ಅದರಲ್ಲಿ ಭಗವಂತನ ಸ್ಮರಣೆ ಮಾಡಿದ ಅದೇ ಅನುಸಂಧಾನ. ಪ್ರಾಕ್ಟಿಕಲ್ ಅಪ್ಲಿಕೇಶನ್ ಅಷ್ಟೇ, ಸದ್ಯಕ್ಕೆ ಸಾಕು, ಮುಂದೆ ಮತ್ತೆ ಬರುತ್ತೆ. ಅಷ್ಟು ಮುಗಿಸಿ ನಂತರ ಹರಿಕಥಾಮೃತ ಸಾರ ಬಾಯ್ಪಾಠ ಆಗಿತ್ತ 32 ಸಂಧಿ ಬೆಳಿಗ್ಗೆಯಿಂದ ರಾತ್ರಿ ಒಳಗೆ ಹೇಳ್ತಾ ಹೋಗ್ರಿ. ಏನು ಹೆಚ್ಚು ಫಾಸ್ಟ್ ಏನು ಬೇಡ, ನಿಧಾನವಾಗಿ ಹೇಳಿ, ನಿಧಾನವಾಗಿ ಹೇಳ್ತಾ ಒಂದೊಂದರಲ್ಲಿ ಆ ಪದ್ಯ ಎಷ್ಟು ಟೈಮ್ ತಗೋಬೇಕು ಅಂದ್ರೆ ಅದು ಅನುಸಂಧಾನ ಬರುವುದು. ಈಗ ಸುರುಚಿ ಶಾರ್ವಧಿಕಾರಣೆ ನಿಸಿ ಅಂತ ಹೇಳ್ತಾ ಇದ್ದೀವಿ ಅನ್ನೋ ಕಾಲಕ್ಕೇನೆ ತಲೆಗೆ ಬರ್ತಾ ಇರಬೇಕು. ಸೂರ್ಯ ಚಂದ್ರ ಸುರುಚಿ ಶಾರ್ವಧಿಕರ ಸಂಕರ್ಷಣ ಪ್ರತ್ಯುಮ್ನ, ಹೌದಾ? ಆ 360 ದಿವಸಗಳು ಅಲ್ಲಿ ಅಹಸ್ತಂವತ್ಸರ ನಾನು ಭಗವಂತ ನಿನಗೆ ಸಕ್ತಾಂಗ ನಮಸ್ಕಾರ ಹರಿಯೇ ಅನಂತ ನಮಸ್ಕಾರಗಳು ಹರಿಯೇ ಅಂತ ಒಂದು ಕಡೆ ಮನಸ್ಸಿನಲ್ಲಿ ಬರ್ತಾ ಇರಬೇಕು. ಆ ಪದ್ಯ ಅಂಬೋದ್ರೊಳಗೆ ಅರ್ಥ ಚಿಂತನೆ ಮಾಡಿ ಮುಗಿಸ್ಕೊಂಡು ಹೋಗ್ತಾ ಇರಬೇಕು. ಈ ತರ ಬೆಳಿಗ್ಗಿನಿಂದ ರಾತ್ರಿ ಪರ್ಯಂತ 32 ಸಂಧಿ ಸುಲಭವಾಗಿ ಅಂದು ಮುಗಿಸ್ಬೋದು. ನಿಮಗೆ ಅಂತ ತಪ್ಪೇನಿಲ್ಲ. ಬೆಳಿಗ್ಗೆ ಎದ್ದು ಸ್ನಾನವೇನಿಲ್ಲ, ಎಲ್ಲರೂ ನಿಮ್ಮವ್ರು ಬೇಕಾದ್ರೆ ನೀರು ತೋಡಿ ಕೊಡಿ, ಅದು ಮಾಡಿ ಇದು ಮಾಡಿ ಒಳಗೆ ಹೇಳ್ತಾ ಇರಿ. ಹೊರಗೆ ಹಿಡಿದವ್ರು ಕಷ್ಟ, ಅದು ಬಿಡು ಅಂತ ಹೇಳ್ತಾರೆ. ಒಳಗೆ ಹೇಳ್ಕೊಳ್ಳಿ, ಮನಸ್ಸಲ್ಲೇ ಹೇಳ್ಕೊಳ್ಳಿ ಅಲ್ವಾ? ಮನಸ್ಸಲ್ಲೇ ಹೇಳಿಕೊಂಡು ರಾತ್ರಿ ಪರ್ಯಂತ ಇದು ಒಳಗಿರತಕ್ಕಂತಹ ಒಂದೊಂದು ಪದ್ಯದಲ್ಲಿ ಅನುಸಂಧಾನ ಮಾಡ್ತಾ ಬಂದ್ರೆ ನಿಮ್ ಸಮಾನ ಯಾರ್ರಿ? ನಿಮ್ಮನ್ನ ಭೂದೇವತೆಗಳಂತ ಕರೆದು ಬಿಡ್ತಾರೆ ಅವ್ರು ಆನಂದದಿಂದ. ಯಾಕಂದ್ರೆ ಭೂಮಿಯಲ್ಲಿ ಓಡಾಡುವ ದೇವತೆಗಳೇ ಸರಿ, ಇಲ್ಲಿರುವ ಎಲ್ಲವನ್ನ ಅನುಸಂಧಾನ ಮಾಡ್ತಾ ಮಾಡ್ತಾ ಯಾರು ಬದುಕ್ತಾ ಇರ್ತಾರೋ ಅಂತವ್ರು ಸುಖ ದೇವರ್ತ ಇರ್ತಾರಂತೆ. ಬದುಕಿದ್ದಕ್ಕೆ ಅದೇ ಎಲ್ಲ ಗುರಿ, ಮತ್ತೆ ಅದೂ ಕಷ್ಟಪಡಲ್ಲ ಅಂದ್ರೆ ಯಾಕಪ್ಪ? ಎಲ್ಲಿ ಬರುತ್ತೆ ಗೊತ್ತಾ ಪ್ರಾಬ್ಲಮ್? ಕಷ್ಟಪಡ್ಲಿಕ್ಕೂ ಮನಸ್ಸೊಪ್ಪಲ್ಲ, ಕಷ್ಟಪಡ್ಲಿಕ್ಕೂ ಮನಸ್ಸೊಪ್ಪಲ್ಲ. ಒಬ್ಬರ ಹತ್ರ ಬಂದಿದ್ರು ಪಾಠಕ್ಕೆ, ಬಂದಾಗ ಅವ್ರಿಗೆ ಬಾಯಿ ಪಾಠ ಮಾಡಿಸಿ ಇವೆಲ್ಲ ಮಾಡ್ತಾ ಇದ್ರೆ ಅವ್ರು ಹೇಳಿದ್ರು, ನಾನು ಬಹಳ ಇಂಟೆಲಿಜೆಂಟ್ ಅನ್ಕೊಂಡಿದ್ದೆ, ಶಾಸ್ತ್ರಕ್ಕೆ ಬಂದ್ಮೇಲೆ ಗೊತ್ತಾಯ್ತು, ಬಹಳ ಮಪ್ಪಂದು ಗೊತ್ತಾಯ್ತು, ಇದು ನನಗೆ ಹೇಳ್ತಾನೇ ಇಲ್ಲ. ಆದಮೇಲೆ ಕೇಳಿದೆ, ಯಾಕೆ ಎಲ್ಲರಿಗೂ ಬರ್ತಾ ನಿಮ್ಗೆ ಯಾಕೆ ಇಲ್ಲ ಅಂದ್ರೆ, ಆವಾಗ ಒಳಗಿಂದ ಹೆಗ್ಗಣ ಬಂತು, ನನಗೆ ಹೆಚ್ಚು ಕಷ್ಟಪಡ್ಲಿಕ್ಕೆ ಇಷ್ಟವೇ ಇಲ್ಲ. ಏನ್ ಮಾಡೋದಪ್ಪ, ಇದಕ್ಕೆ ಏನ್ ರಿಪೇರ್ ಮಾಡೋದು? ಕಷ್ಟಪಡ್ಲಿಕ್ಕೆ ಸಿದ್ಧ ಆದ್ರೆ ಬರ್ದಾಗಿದ್ರೆ ನಾನು ಕಷ್ಟಪಡ್ಬೋದು ಪಕ್ಕದಲ್ಲಿ. ಕಷ್ಟಪಡ್ಲಿಕ್ಕೆ ಇಷ್ಟ ಇಲ್ಲ ಅಂದ್ರೆ ನಾವ್ ಹೇಳಿದ ಕೂಡಲೇ 32 ಸಂಧಿ ಅಂದ್ಕೊಳ್ಳು ಅಪ್ಪಾ ಅಂತ ಬರುತ್ತೆ ನೋಡಿ. ಅದನ್ನ ಕತ್ತರಿಸಿದರೆ ಸುಲಭ, ಏನ್ ಅಂತದ್ದೇನಿಲ್ಲ, ಸುಲಭ ಅಮ್ಮ. ಸರಸರ ಸರಸರ ಬಾಯ್ಪಾಠ ಬರುತ್ತೆ, ಒಳಗಿನ ಅವ್ರ ಪಾದ ಹಿಡಿಬೇಕಷ್ಟೇ, ಎಲ್ಲ ತಾನಾಗಿ ಬರುತ್ತೆ. ಇಷ್ಟು ಒಂದು ಸಲ ಮಾಡಿ ನೋಡಿ ನೀವು ಬೇಕಾದ್ರೆ 32 ಸಂಧಿ ಪ್ರತಿಯೊಂದು ಪದ್ಯದಲ್ಲಿ ಏನ್ ಹೇಳಿದ್ದಾರ ಚೂರು ಅನುಸಂಧಾನ ಮಾಡಿ ಆ ತರ ಸ್ವಲ್ಪ ಕಾಲ ಕಳೀರಿ. ಮತ್ತ ನೀವೇ ಕಣ್ಣಲ್ಲಿ ನೀರಾಗ್ತಾನೆ ಅಂತ ಬರ್ತೀರಾ, ಆಚಾರ ಇಷ್ಟು ಚೆನ್ನಾಗಿದ್ದಾನೆ ಮೊದಲೇ ಗೊತ್ತಿದ್ರೆ ಹುಡುಗಿದ ಕಾಲಕ್ಕೆ ಬಾಯ್ಪಾಠ ಮಾಡ್ತಿದ್ವಿ, ಇಷ್ಟು ಕಾಲ ಬುದ್ಧಿ ಇಲ್ಲದಂಗೆ ಇಷ್ಟು ಕಾಲ ಕಳೆದಿವಿ ಅಂತ ನಿಮ್ ಬಾಯಿಂದೇ ಬರುತ್ತೆ. ಇವಾಗ ಷೋಡಶಿ ಚತುರ್ದಶಿ ಬಂದ ಮೇಲೆ ಚೂರಾದ್ರೂ ಬರ್ತಾ ಇದೆ ಆ ಮಾತು, ಇಷ್ಟು ಕಾಲ ಗೊತ್ತಾಗಿ ಚೆನ್ನಾಗಿರ್ತಾ ಇತ್ತು ಒಣ ಕಾಲ ಕಳೆದವೆ ಅಂತ ಹೇಳಿ. ಮತ್ತೆ ಹರಿಕಥಾಮೃತ ಸಾರ ಅಂತಹದ್ದಮ್ಮ ನಮ್ಮ ಕೈಯಲ್ಲೇ ಕೂತಿದೆ. ಎಂಥದ್ದು ಅಂದ್ರೆ ಸಿದ್ಧಾನ್ನಂ ಪರಿತ್ಯಜ್ಯ ಭಿಕ್ಷಾ ಮಡತಿ ದುರ್ಮತಿ ಅಂತ. ಎಲೆಯಲ್ಲಿ ವೃಟ್ಟಾನ ಭೋಜನ ಹಾಕಿ ಅದು ಬಿಟ್ಟು ರೋಡಲ್ಲಿ ಎಂಜಿನಲ್ಲಿ ಬಿಸಾಡಿದ್ರೆ ಅದು ಓಡಿ ತಗೊಂಡು ಹೋಗಿ ಬರ್ತೀವಿ ಅಂತ. ಆ ತರ ಜ್ಞಾನಿಗಳು ಇವೆಲ್ಲ ಕೊಟ್ಟಿದ್ರೆ ಇದು ಬಿಟ್ಟು ಸುಮ್ಮನೆ ಓಡಾಡತ್ತ, ಅದರಿಂದ ಏನಾಗುತ್ತೆ? ದೇವರ ಮರೆಯೋದೇ ದೊಡ್ಡ ಪಾಪ. ಇಷ್ಟು ಮಾಡಿ ಹರಿಕಥಾನುಸಾರ ಮಾಡದೆ ಏನು ಮಾಡದೆ ಬೆಳಿಗ್ಗೆ ರಾತ್ರಿ ಪರ್ಯಂತ ಮಾಡಿದ್ದೇನೋ ಸುಮ್ಮನೆ ಕಾಲ ಕಳೆಯೋದು, ಅದರಿಂದ ದೊಡ್ಡ ಪಾಪ ಬರುತ್ತೆ, ಅದರಿಂದ ಏನಾಗುತ್ತೆ ದೇವರ ಮರವು, ಅದರಿಂದ ಏನಾಗುತ್ತೆ ನಾನಾ ದುಃಖಗಳು ಬರ್ತಾ ಇರುತ್ತೆ. ಮೊತ್ತ ದೇವರ ಹತ್ರ ಹೊರಟಿ ಮಂತ್ರ ಹಾಕಿದ್ರೆ ತೆಂಗಿನಕಾಯಿ ಬೇಕು ಅಂತ ಯಾಕಪ್ಪ ಇದು ಹೇಳ್ಕೊಂತ ಇದ್ರೆ ಅಲ್ಲೇ ಮಂತ್ರ ಹಾಕತ್ತೆ, ತೆಂಗಿನಕಾಯಿ ಎಲ್ಲ ತಾನಾಗಿ ಬರ್ತಾ ಇರುತ್ತೆ, ನಿಮಗೆ ಬೇಕಾಗಿದ್ದ ಯಜ್ಞಗಳ ಫಲವೆಲ್ಲ ಬರ್ತಾ ಇರುತ್ತೆ. ಅದಕ್ಕೆ ಮಾಡಬೇಕು. ಹಾಗಾದ್ರೆ ಆರೋಗ್ಯ ಭಾಗ್ಯ ಬೇಕೇ ಬೇಕಲ್ವಾ? ಆರೋಗ್ಯ ಭಾಗ್ಯ ಇಲ್ಲದಿದ್ದರೆ ಏನು ಮಾಡ್ಲಿಕ್ಕಾಗಲ್ಲ, ಏಕಾಚಿ ಮಾಡ್ಲಿಕ್ಕಾಗಲ್ಲ, ದ್ವಾಸಿ ಮಾಡ್ಲಿಕ್ಕಾಗಲ್ಲ, ಏನು ಮಾಡ್ಲಿಕ್ಕಾಗಲ್ಲ. ಅದಕ್ಕೆ ಆರೋಗ್ಯ ಭಾಗ್ಯವ ನೀವ ಆನಂದಮಯ, ಯಾರಿಗೆ ಅರಿತವರಿಗೆ, ಚೆನ್ನಾಗಿ ತಿಳ್ಕೊಂಡು ಈ ರೂಪ ಇದೆ ಅಂತ ತಿಳ್ಕೊಂಡು ಆ ರೂಪಕ್ಕೆ ತಲೆಬಾಗುವಂತವರಿಗೆ ಭಗವಂತ ಅನುಗ್ರಹ ಮಾಡುತ್ತಾನೆ. ನಂತರ ಮುಂದೆ ಹೇಳ್ತಾ ಇದ್ದಾರೆ, ಏಕ ಪಂಚಾಶದ್ವರ್ಣಗತ ಮಾಕಳತ್ರನು ಸರ್ವರೊಳಗೆ ಅವ್ಯಾಕೃತ ಆಕಾಶಾಂತ ವ್ಯಾಪಿಸಿ ನಿಗಮತತಿಗಳನು ವ್ಯಾಕರಣ ಭಾರತ ಮುಖಾದಿ ಅನೇಕ ಶಾಸ್ತ್ರ ಪುರಾಣ ಭಾಷ್ಯಾನೀಕಗಳ ಕಲ್ಪಿಸಿ ಮನೋ ವಾಂಗ್ಮಯ ನೆನೆಸಿಕೊಂಬ. ಒಟ್ಟಾರೆ ಇಲ್ಲಿ ಹೇಳಿದ್ದೇನೆ, ಮನೋ ವಾಂಗ್ಮಯ ರೂಪನಾದ ಭಗವಂತನ ಚಿಂತನೆ ಮಾಡುವುದು. ಆ ಮನೋ ವಾಂಗ್ಮಯನ ರೂಪ ಹೇಳಿದ್ರಲ್ಲ ಹಿಂದೆ ಬಂದಿತ್ತು, ಶಿರಗಳ ಐದೈದು ಹತ್ತು ಹೌದಾ, ಈ ರೀತಿ ಬಂದಿತ್ತು. ಆ ರೂಪದ ತುಂಬಾ ಯಾವ ರೂಪಗಳು ತುಂಬಿವೆ? 51 ರೂಪಗಳು, ಅಜಾದಿ 51 ರೂಪಗಳಿಂದ ತುಂಬಿದ ಮನೋವಾಂಗ್ಮಯ ರೂಪ. ಅಂದರೆ ನಮ್ಮ ಮನಸ್ಸಿನಲ್ಲಿ ವಾಕ್ಯನಲ್ಲಿ ಅಂದ್ರೆ ಶಬ್ದ ಪ್ರಪಂಚದಲ್ಲೆಲ್ಲ ದೇವ ತುಂಬಿದ್ದಾನೆ. ಹೇಗೆ ತುಂಬಿದ್ದಾನೆ ಅಂತ ಹೇಳಿದರೆ ಆ ಇಡೀ ಹೇಳ್ತಾ ಇದ್ದಾರೆ, ನಿಗಮತದಿಗಳನ್ನು ವ್ಯಾಕರಣ ಭಾರತ ಮುಖಾದಿ ಅನೇಕ ಶಾಸ್ತ್ರ ಪುರಾಣ ಭಾಷ್ಯಾನೇಕಗಳ ಎಲ್ಲವನ್ನ ಕಲ್ಪಿಸಿ ಅದರೊಳಗೆ ತಾನೇ ಇರ್ತಾನೆ. 51 ಅಕ್ಷರಗಳೇ ಎಲ್ಲ ಸೇರಿ ಹೌದಾ, ಆ ಗುಂಪುಗಳು 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 ಇದೇ ರಿಪೀಟ್ ಆಗಿ ಬರ್ತಾ ಇರುತ್ತೆ. ಅದರಲ್ಲೆಲ್ಲ ತನ್ನ ರೂಪಗಳಿಟ್ಟು ಅಲ್ಲಿ ವಾಂಗ್ಮಯ ವಾಂಗ್ಮನೋಮಯ ರೂಪ ನಿಂತಿದೆ. ಅಂದರೆ ತಾನು ಶಬ್ದ ರೂಪದಲ್ಲೂ ಇರ್ತಾನೆ, ಅರ್ಥ ರೂಪದಲ್ಲೂ ಬರ್ತಾನೆ. ಏನು ವಾಂಗ್ ಮನೋಮಯ? ಮನೋಮಯ ಅಂದ್ರೆ ಈಗ ಶಬ್ದ ಉಚ್ಚಾರ ಮಾಡ್ತಾ ಇದ್ದೀವಿ, ಶಬ್ದ ಉಚ್ಚಾರ ಮಾಡುವಾಗ ಅಲ್ಲಿ ಭಗವದ್ ರೂಪಗಳು ಬರುತ್ತೆ, ಆ ಅಕ್ಷರಕ್ಷರಗಳಲ್ಲಿ ಶಬ್ದಗಳಲ್ಲಿ ವಾಕ್ಯದಲ್ಲಿ ಬರೀ ಅಷ್ಟೇ ರೂಪಗಳು ಬರುತ್ತೆ. ಅಂದ್ರೆ ಆ ವಾಕ್ಯಕ್ಕೆ ಅರ್ಥ ಏನಿದೆ ಆ ಅರ್ಥದಲ್ಲೂ ಕೂಡ ಭಗವದ್ ರೂಪ ಇರುತ್ತೆ ಅದು. ಹಾಗಾದ್ರೆ ವಾಕ್ಯ ಇದ್ದರೆ ಅರ್ಥ ಇರಲೇಬೇಕಾ? ಅರ್ಥ ಇದ್ರೆ ವಾಕ್ಯ ಇರಲೇಬೇಕಾ? ಹಾಗಾದ್ರೆ ಎರಡು ಎಂತಾದದು? ಜೋಡಿ ಜೋಡಿ. ಅದಕ್ಕೆ ಮನೋವಾಂಗ್ಮಯ ನೆನೆಸಿಕೊಂಬ, ಅರ್ಥಪೂರ್ಣ ವಾಕ್ಯ ರೂಪನಾಗಿ ಆ ವಾಕ್ಯಗಳಲ್ಲಿ ನಿಂತಿರ್ತಾನೆ. ಹೇಗಿರ್ತಾನೆ? 51 ರೂಪಗಳೇ ಒಳಗೆ ತುಂಬಿರುತ್ತೆ. ಅಂಥ ಈ ರೂಪದಿಂದ ಎಲ್ಲಾ ಕಡೆ ವ್ಯಾಪ್ತನಾಗಿದ್ದಾನೆ. ಎಲ್ಲೆಲ್ಲಿ ಎಲ್ಲೆಲ್ಲಿ ಶಾಸ್ತ್ರ ಭಾರತ ಮೊದಲಾದ ಎಲ್ಲಾ ಗ್ರಂಥಗಳಿವೆ ಅಲ್ಲಲ್ಲಿ ಈ ರೂಪ ಸದಾ ನಿಂತಿದೆ. ಎಲ್ಲೆಲ್ಲಿ ನಿಂತಿದೆ? ಒಂದು ಶಬ್ದ ಭಾರತ ಶಬ್ದ, ಅಲ್ಲೂ ಮನೋವಾಂಗ್ಮಯ ರೂಪ ನಿಂತಿದೆ. ಇಲ್ಲದಿದ್ರೆ ಆ ಶಬ್ದವೇ ಅರ್ಥ ಆಗಲ್ಲ. ಆ ಶಬ್ದ ಕೇಳಿಸಿ ಅದರ ಅರ್ಥ ಗೊತ್ತಾಗಬೇಕಾದ್ರೆ ಈ ರೂಪ ಇರಬೇಕಲ್ಲ. ತಿಳಿವಲ್ಲಿ ತಿಳಿಪಲ್ಲಿ ತಿಳುವಳಿಕೆ ನೀನ, ತಿಳಿಯುವರಲ್ಲಿ ನೀನೇ ಇರ್ತೀಯ, ತಿಳ್ಕೊಳ್ಳುವಲ್ಲಿ ನೀನೇ ಇರ್ತೀಯ, ತಿಳಿಸುವಲ್ಲಿ ನೀನೇ ಇರ್ತೀಯ, ತಿಳುವಳಿಕೆ ಬರುತ್ತಲ್ಲ ಅದರಲ್ಲೂ ನೀನೇ ಇರ್ತೀಯ. ಅದಕ್ಕೆ ಹೇಳ್ತಾ ಇದ್ದಾರೆ ಅದರ ಅರ್ಥದಲ್ಲೂ ಅವನೇ, ಅದು ಮನಸ್ಸಿಂದ ಗೊತ್ತಾಗೋದು. ವಾಕು ಅಲ್ಲೂ ಅವನೇ, ವಾಕು ಅರ್ಥ ಎರಡು ಎಡಬಿಡದ ಒಡನಾಟ ಎರಡಕ್ಕೂ ಕೂಡ. ಅದಕ್ಕೆ ವಾಗರ್ಥಾವಿವ ಸಂಪ್ರಕ್ತವು ಅಂತ ಪ್ರಯೋಗ ಮಾಡುತ್ತಾರೆ. ವಾಕು ಅದರ ಅರ್ಥ ಎರಡು ಕೂಡ ಬೆರೆತು ಹೋಗಿದೆ, ಸಪರೇಟ್ ಮಾಡ್ಲಿಕ್ಕೆ ಆಗಲ್ಲ ಅಂತ ಹೇಳ್ತಾರೆ. ಆ ರೀತಿಯಲ್ಲಿ ವಾಂಗ್ಮಯೋಮಯ ಮನೋಮಯ ನಾಮಕನಾಗಿ ಸರ್ವರೊಳಗೆ, ಎಲ್ಲಿ ಸರ್ವರೊಳಗೆ ಅಂದ್ರೆ ನಮ್ಮೊಳಗೆ ಬ್ರಹ್ಮಾಂಡದಲ್ಲಿ ಎಲ್ಲಾ ಕಡೆ ಈ ರೂಪದಿಂದ ತುಂಬಿದ್ದಾನೆ. ಅವ್ಯಾಕೃತ ಆಕಾಶಾಂತ ವ್ಯಾಪಿಸಿ ನಿಗಮತದಿಗಳನ್ನು ವೇದಗಳನ್ನ ಅಂದ್ರೆ ವೇದಗಳಲ್ಲಿ ನಿಂತು ಆ ವೇದಗಳಿಗೆ ಅಭಿವ್ಯಂಜಕ ವಿಶೇಷವಾಗಿ ಹೊರಬರುವ ತಾಕತಿತ್ತ ರೂಪ ಮನೋವಾಂಗ್ಮಯ ರೂಪ. ವ್ಯಾಕರಣ ಭಾರತ ಮೊದಲ ಅನೇಕ ಶಾಸ್ತ್ರ ಪುರಾಣ ಭಾಷ್ಯಗಳಲ್ಲಿ ಇರುವ ರೂಪ ಇದು. ನಮಗೇನು ಬಂತು, ನಾವು ಹೇಗೆ ಚಿಂತನೆ ಮಾಡೋಣ, ಏನು ಫಲ? ಇಂಪಾರ್ಟೆಂಟ್ ಅಲ್ಲ. ಸುಮ್ಮನೆ ಏನೋ ಮನೋವಾಂಗ್ಮಯ ಅಲ್ಲಿದ್ದಾನೆ ಇಲ್ಲಿದ್ದಾನೆ ಅಲ್ಲಿದ್ದಾನೆ ಗೋವಿಂದ, ಆತನಿಗೆ ಬೇಜಾರಾಗುತ್ತೆ, ಪಾಪ ಇವರಿಗೆ ಹಾಕ ಅದು ಹೇಳಿದ್ರೆ. ನಾನು ಕೂತ್ಕೊಂಡಿದ್ದಾಗ ಎಲ್ಲ ಕೂತಿರ್ತೀವಿ, ಆ ಆಚಾರಲ್ಲಿದ್ದಾರೆ, ಈ ಆಚಾರಲ್ಲಿದ್ದಾರೆ, ಈ ಆಚಾರ ಇದ್ದಾರೆ, ಅದ್ರ ನಡೆ ಹೋಗೋಣ, ಅವ್ರು ನೋಡ್ತಾ ಇರ್ತಾರೆ, ನನ್ನ ಮನೆ ಯಾಕೆ ಕರೆದ್ರು ಅಂತ ಹೇಳಿ. ಆ ಥರ ದೇವರ ಸ್ಮರಣೆ ಯಾವುದಕ್ಕೆ ಕಾರಣ ಅಂದ್ರೆ ನಮಗೆ ವೇದಗಳ ಅರ್ಥ ಬೇಕಾ, ಆಗಬೇಕಾ? ಭಾಷ್ಯಗಳ ಅರ್ಥ ಆಗಬೇಕಾ? ಅಥವಾ ಅನೇಕ ಶಾಸ್ತ್ರಗಳ ಅರ್ಥ ಆಗಬೇಕಾ? ಯಾರ್ಯಾರಿಗೆ ಯಾವ್ದು ಬೇಕೋ ಅದೆಲ್ಲ ಸೇರಿದ ಹರಿಕಥಾಮೃತ ಸಾರದ ಅರ್ಥ ಆಗಬೇಕಾ? ಹೌದಾ? ಆಗಬೇಕಾದರೆ ಈ ಗ್ರಂಥದಲ್ಲಿ, ಎಲ್ಲಾ ಗ್ರಂಥಗಳಲ್ಲಿ, ವೇದದಲ್ಲಿ, ಎಲ್ಲ ಕಡೆ ಮನೋವಾಂಗ್ಮಯ ನಾಮಕನಾಗಿ ಭಗವಂತ ನಿಂತಿದ್ದಾನೆ. ನಿನಗೆ ಸಾಷ್ಟಾಂಗ ನಮಸ್ಕಾರವಾಗಿ ಅನಂತ ನಮಸ್ಕಾರಗಳು, ನಿನ್ನ ರೂಪ ನನಗೆ ಪ್ರಕಟ ಆಗಲಿ ಅಂದ್ರೆ ಏನಾಗುತ್ತೆ? ಆತ ತಾನು ತೋರ್ತಾ ಹೋಗ್ತಾನೆ. ತೋರೋದು ಅಂದ್ರೆ ಏನು? ಅಷ್ಟರವರೆಗೆ ಎಷ್ಟು ಓದಿದ್ರು ಕೂಡ ಅರ್ಥ ಆಗದಿರೋ ಸಬ್ಜೆಕ್ಟ್ ಎಲ್ಲ ಹೊಳಿತಾ ಹೊಳಿತಾ ಹೋಗ್ತಾ ಇರುತ್ತೆ, ಈಸಿ ಆಗುತ್ತೆ. ಒಂದು ವರ್ಷ ಓದಿದ್ರು ಅರ್ಥ ಆಗದ ಸಬ್ಜೆಕ್ಟ್ ಒಂದು ಗಂಟೆಯಲ್ಲಿ ಪಟ 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 ಬಂದ್ಬಿಡುತ್ತೆ. ಇದು ಮನೋವಾಂಗ್ಮಯ ನಾಮಕನಾದ ಭಗವಂತನ ಅನುಗ್ರಹದಿಂದ ಬರುವುದು. ಯಾವ ಅಂಗಡಿಯಲ್ಲಿ ಏನು ಪದಾರ್ಥ ಇರುತ್ತೋ ಅವ್ರ ಕಾಲಿಡಿದ್ರೆ ಆ ಪದಾರ್ಥ ಕೊಡ್ತಾರಪ್ಪ. ನಮಗೇನೋ ಸಬ್ಜೆಕ್ಟ್ ಅರ್ಥ ಆಗ್ಬೇಕು ಅಂತ ಹೋಗೋದು, ದೇವರು ನರಸಿಂಹದೇವ್ರ ಹತ್ರ ಹೋದ ಅಂತ ನಾನಾ ರೂಪದಿಂದ ಅಲ್ಲಿ ಕೂತಾಗ ನನ್ನ ಹತ್ರ ಯಾಕೆ ಬರ್ತೀಯ, ಹೋಗ ಆಚೆಗೆ ಅಂತ ಹೇಳ್ತಾರೆ. ದೇವರ ಟೆಕ್ನಿಕ್ ಒಂದೇ, ಏನದು? ನಾನು ಎಲ್ಲೆಲ್ಲಿ ಯಾವ ಯಾವ ರೂಪ, ಯಾವ ಯಾವ ಗುಣ, ಯಾವ ಯಾವ ಕ್ರಿಯಾ ಪ್ರಕಟ ಮಾಡುತ್ತಾ ಇದ್ದೇನೆ, ಆಯಾ ರೂಪವನ್ನ ನೆನೆದಾಗ, ಆಯಾ ರೂಪ, ಆಯಾ ಗುಣ, ಆಯಾ ಕ್ರಿಯಾ ಅಲ್ಲಲ್ಲಿ ನೆನೆದಾಗ ನಾನು ನಿಮಗೆ ಅದನ್ನು ಕೊಡುತ್ತೇನೆ. ಅಲ್ಲಲ್ಲಿರುವ ರೂಪಗಳನ್ನ ನೆನೆದು ಕೊನೆಗೆ ಕನೆಕ್ಷನ್ ಇಲ್ಲಿ ಕೊಡಬೇಕು. ನೀನೇ ಅಲ್ಲಿದ್ದು ಹೀಗೆ ಮಾಡುತ್ತಾ ಇದ್ದೀಯ ಅಂದ ಬಿಂಬನನ್ನ ಅಲ್ಲಿ ಚಿಂತನೆ ಮಾಡಿ ಕೃಷ್ಣಾರ್ಪಣ ಅಂದರೆ ಭಗವಂತ ಕೊಡ್ತಾನೆ. ಇದು ದೊಡ್ಡ ಟೆಕ್ನಿಕ್, ಇದು ಏನು ಬೇಕಾ ಅಲ್ಲೇ ಕೊಡ್ತಾನೆ. ಆದ್ದರಿಂದ ಈ ವಿಶೇಷವಾಗಿರ್ತಕ್ಕಂತಹ ಭಗವಂತನ ಮನೋವಾಂಗ್ಮಯ ರೂಪ ಅದ್ಭುತವಾದ್ದು. ಇದನ್ನ ಏನಂತ, ಮನೋವಾಂಗ್ಮಯ ನಾಮಕನಾಗಿದ್ದಾನೆ ಯಾರು? ನನ್ನ ಸ್ವಾಮಿಯೇ ಮನೋವಾಂಗ್ಮಯ ನಾಮಕ. ನೀನೇ ಸಕಲ ಶಬ್ದಗಳಲ್ಲಿ, ಅರ್ಥಗಳಲ್ಲಿ ನಿಂತು ಎಲ್ಲಾ ಬ್ರಹ್ಮಾದಿ ದೇವತೆಗಳಿಗೂ ಕೂಡ ಆ ಶಬ್ದ ಅರ್ಥ ಚೆನ್ನಾಗಿ ಆಗುವಂತೆ ಮಾಡುವಂತಹ ಮಹಾ ತಾಕತ್ತಿರೋ ಮಹಾನುಭಾವನಯ್ಯ, ನನ್ನೊಳಗೆ ನಿಂತಿದ್ದೀಯ. ನನಗೆ ಯೋಗ್ಯವಾದ ಅರ್ಥ ಚಿಂತನೆ ಆದ ಮೇಲೆ ಅದರ ಅನುಭವ ಕೊಟ್ಟು ಪಾಲಿಸುವಂತ ಈ ರೂಪವನ್ನ, ನಮ್ಮ ಬಿಂಬನಲ್ಲೇ ಈ ರೂಪವನ್ನ ಚಿಂತನೆ ಮಾಡಿದರೆ ಅವಾಗ ನೋಡಿ. ಇವಾಗೇನು ಬರ್ತಾ ಇದೆ, 32 ಸಂಧಿ ಅಂದುಕೊಳ್ಳೆ ಅಬ್ಬಾ ಅಂತ ಇದ್ದೀರಲ್ಲ, ಅವಾಗ ಅದನ್ಸಲ್ಲ. ಈ ರೂಪ ಚಿಂತನೆ ಮಾಡ್ತಾ ಬಂದ್ರೆ ಅಷ್ಟೇನಾ ಅನ್ಸುತ್ತೆ, ಸುಲಭವಾಗುತ್ತೆ. ಪ್ರಾಕ್ಟಿಕಲ್ ಅಪ್ಲಿಕೇಶನ್ ಸುಲಭ ಆಗುತ್ತೆ ನಿಮಗೆ. ಭಾರ ಅಂತಲ್ಲ, ಅಪ್ಪ ದಿನ ಎಲ್ಲ ಮಾಡ್ಬೇಕಾ, ಜೀವನ ಎಲ್ಲ ಈ ದೇವ್ರ ಚಿಂತನೆ ಎಲ್ಲೇ ಹೋಗ್ಬಿಡ್ತಾ ಇದೆ, ಚೂರು ಸಂತೋಷ ಇಲ್ಲ ಅಂತ ಆ ತರ ಇಲ್ಲ. ಅದರಲ್ಲೇ ಸಂತೋಷ ಅಪರೂಪವಾಗಿ ಹೊಳಿತಾ ಬರುತ್ತೆ, ಬೇರೆ ಎಲ್ಲವೂ ಕೂಡ ಬೇಡ ಬೇಡ ಅನ್ನಿಸ್ತಾ ಬರುತ್ತೆ. ಅಂಥದ್ದು ಬೇಕಾದ್ರೆ ಈ ಭಗವಂತನ ಚಿಂತನೆ ಮಾಡಬೇಕು. ಅಲ್ಲದೆ ಎಷ್ಟು ಹೇಳಿದ್ದಾರೆ ಹಾಗಾದ್ರೆ, ಇಂಥವೆಲ್ಲ ಒಂದೊಂದು ಒಂದೊಂದು ಲಿಸ್ಟ್ ಹೇಳ್ತಾ ಹೋಗ್ತಾರ ಅಂದ್ರೆ ಇಡೀ 32 ಸಂಧಿ ಹೇಳುತ್ತಿದೆ. ಬಿಂಬನ ನಾನಾ ರೂಪಗಳ ಚಿಂತನೆ, ಒಂದು ಮಾತಲ್ಲಿ ಹೇಳಬೇಕಾದ್ರೆ ಬಿಂಬನ ನಾನಾ ರೂಪಗಳ, ಆ ರೂಪಗಳ ಗುಣಗಳ, ಆ ರೂಪ ಮಾಡುವ ಕ್ರಿಯೆಗಳ ಚಿಂತನೆ ಮಾಡುವುದೇ ಹರಿ ಕಥಾ ಅಮೃತ ಸಾರ. ಹರಿ ಬಿಂಬ ಇವನ ಕಥಾ ಅಂದ್ರೆ ಇವನೇ ಅನಂತ ಎಷ್ಟು ರೂಪಗಳಿವೆ ಮಿನಿಮಮ್ ಚಿಂತನೆ ಮಾಡ್ಬೇಕಾಗಿ ಕೊಟ್ಟಿದ್ದಾರೆ. ಅವ್ರು ಮಾಡಿದ್ದೆಲ್ಲ ಕೊಡ್ಲಿಲ್ಲ, ನಮಗೆಷ್ಟು ಬೇಕೋ ಅಷ್ಟು ಮಾತ್ರ ಕೊಟ್ಟಿದ್ದಾರೆ. ಅಷ್ಟು ಕೊಟ್ಟು ಆ ರೂಪಗಳ ಚಿಂತನೆ, ಆ ಗುಣಗಳ ಚಿಂತನೆ, ಆ ಕ್ರಿಯೆಗಳು, ಇವನೇ ಅಲ್ಲಲ್ಲಿ ಪ್ರಕಟ ಮಾಡುವ ಗುಣ ರೂಪ ಕ್ರಿಯೆಗಳನ್ನೇ ಕಥಾ ಅಂದ್ರು. ಅದರ ಸಾರವನ್ನ ಕೊಟ್ಟರು, ಹೆಚ್ಚು ಕೊಡ್ಲಿಲ್ಲ. ಅಲ್ಲಲ್ಲಿ ಚೂರು 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 ಚೂರು, ಹೇಗೆ ನಮ್ಮ ಉಡುಪಿ ಕಡೆ ಅಡಿಗೆ ಬಡಿಸ್ತಾರಲ್ಲ, 30 ಐಟಂ ಮಾಡಿದ್ರೆ ಚೂರು 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 ಬಡಿಸ್ತಾರೆ. ಆ ತರ ಬಡಿಸಿದಾರೆ ಅವರು, ಹೆಚ್ಚು ಬಡಿಸಿಲ್ಲ. ಸೆಕೆಂಡ್ ಟ್ರಿಪ್ ಮತ್ತೆ ಹಾಕ್ತಾರೆ, ಮೊದಲನೇ ಟ್ರಿಪ್ ಆದ್ರೂ ನಾವು 32 ಸಂದಿ ಕಲ್ತ್ಕೊಂಡು ಚೂರು ಚೂರು ಆದ ಚಿಂತನೆ ಮಾಡ್ತಾ ಬಂದ್ರೆ ಅದನ್ನು ಅನುಷ್ಠಾನ ಕೊಡ್ತಾರೆ ಎಂಬಲ್ಲಿಗೆ ಶ್ರೀಕೃಷ್ಣ ಅರ್ಪಣ ಮಸ್ತು.
ಹಯಗ್ರೀವ
ಅಂದ್ರೂ ಬರುತ್ತೆ, ವೇದವ್ಯಾಸ ಅಂದ್ರೂ ಬರುತ್ತೆ, ಕಪಿಲ ಅಂದ್ರೂ ಬರುತ್ತೆ, ದತ್ತಾತ್ರೇಯ ಅಂದ್ರೂ ಬರುತ್ತೆ.